ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் ஷாபான் மணிக்ரீவ விமோசனம் ஸ்வநாம க்ரஹணாதேவா நிரஸ்தக்ரஹ விக்ரஹம் விருந்தாவனகதம் வந்தே ப்ரஹ்மருத்ரேந்திர வந்திதம் ஸ்வாந்தஸ்தானந்தசய்யாய பூர்ணஜானரசார்ணசே உத்துங்கவாக்தரங்காய மத்வகுர்தாத்தயே நம. குருமகில குணஜ்ஞம் சத்குணைகாதிவாசம் சமதமபரிநிஷ்டம் சத்பநிஷ்டம் வரிஷ்டம் சகலசுஜனசிஷ்டம் நித்யநிர்தூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே நீலாகராச்சிதானந்தலீலாகோபாலபாலிதாம் வித்யாபயோநிதீன் வந்தே ப்ரஹ்ம வித்யாகுரோன் மம. ப்ரஹ்மச்சர்ய ஹரிப்ரீதி சுவித்யா வாதசாலின இஷ்டதான் கஷ்டஹர்த்ருன் வித்யாமான்யான் முனீன் நம. வாஜராஜ பதத்வந்த வாரிஜாசக்த மானசான் விஸ்வப்ரிய குருன் வந்தே மந்தோஹம் தேவி சுத்தயே. சத்யம் சத்யம் புனசத்யம் விஷ்ணு தீர்த்த பிரசாதத சர்வே காமாபவந்தேவா சபதோ பிம்ப சந்நிதௌ சிந்தாமணிம் சபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகு பிரேம தீர்த்தம் வந்தேஹ்யபீஷ்டதம். அஜ்ஞான திமிரச்சேதம் புத்தி சம்பத்பதாயகம் விஞ்ஞான விமலம் சாந்தம் விஜயாக்ய குரும் பஜே ஸ்ரீ குருப்யோ நம. ஹரி ஓம். இன்ன முந்தே அதே சுழாதீன முந்தோரிஸ்தாரு. ஏகமேவ சர்வ ஜடத்ரவ்யங்களெல்லாம் லோகதொழகே ஹரிய ஆகாரவெந்து அரிது அநேக வாக்கியங்களெல்லாம் ஒடியனிகே உபச்சார அநேக விததிந்த நிஜவெந்து ஹிக்குதா. மாடுவதன்ன கொனை கொடுத்தா இருக்காரு. ஏனப்பா மாடுவேன் இஷ்டோத்து ஹேளிது இவெல்ல ஆ ஸ்தூல திரவியங்களை தந்து ஆயாசப்படுவதல்ல, ஒழகு மாடுவது ஒழகு மாடுவது பஹள சென்னாகிதே. ஈ சுழாதி எல்ல பூர்ண ஆயிட்டு இடீ ஏனு மாடபேக்கு அந்தரே மாடுவதர பலவேனு என்பது ஹேளிதரு. இஷ்டோத்து ஏனு மாடபேக்கோ ஹேளத்தா இல்ல, இது மாதிரி சென்னாகிருத்தே இது மாதிரி சென்னாகிருத்தே ஏன்றி மாடபேக்கோ அந்த ஹேளத்தா இருக்காரு. ஒந்து ஒந்து இதொந்து நினைப்பிட்டுக்கொண்டே சா ஃபர்ஸ்ட் கிளாஸ் பண்ணிவிடுத்து ஹேளத்தா இருக்காரு. ஏகமேவ சர்வ ஜட திரவியங்களெல்லாம் ஜகத்தினல்லி காணுவ பிரதியொந்து பதார்த்த இருதே எரடு ஜட சேதனம் எரடு தானே. அதரல்லி ஆ ஜடகளெல்ல லோகதொழகே ஹரிய ஆகாரவெந்து அரிது ஆ திரவியகள சுத்து சுவாமி ஆகாரதல்லி இத்தானே. எஸ் ஹீஸ் ಅದು ಕಾರ್ ನೋಡ್ತೀರಾ, ಜೀಪ್ ನೋಡ್ತೀರಾ, ಗೋಡೆ ನೋಡ್ತೀರಾ, ಏನ್ ನೋಡ್ತೀರಾ, ಗಿಡ ನೋಡ್ತೀರಾ, ಆಕಾರದಲ್ಲಿ ಸ್ವಾಮಿ ಇದ್ದೇ ಇದ್ದಾನೆ. ಅವನ ಇಲ್ಲದ ಇರ್ಲಿಕ್ಕಿಲ್ಲ, ಬ್ಲಾಸ್ಟ್ ಆಗಿಬಿಡುತ್ತೆ, ಎಕ್ಸಿಸ್ಟೆನ್ಸೇ ಇರಲ್ಲ. ಹೌದೇನ್ರಿ ಅಂದ್ರೆ ಹೌದಲ್ವಾ? ನೀವೆಲ್ಲ ಸೈನ್ಸ್ ಗೊತ್ತಿದ್ದವರು, ನಿಮ್ಗೆಲ್ಲ ಚೆನ್ನಾಗಿ ಗೊತ್ತು. ಸೈನ್ಸ್ಗೆ ಸಂಬಂಧ ಏನು ಅಂದ್ರೆ ಅದೇ ಚೆನ್ನಾಗಿ ಹೇಳುತ್ತೆ. ಇಡೀ ಜಗತ್ತನ್ನೇ ಹಿಡಿದದ್ದು, ಜಗತ್ ತಯಾರಾದದ್ದೇ ಆಟಮ್ಸ್ ಇಂದ. ಹೌದಾ? ಆಟಮ್ಸ್ ಅಲ್ಲಿ ಒಳಗು ಹೊರಗು ಇರೋದೇನು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ಬಾಂಡಿಂಗ್ ಫೋರ್ಸ್, ಎಲ್ಲ ಆಟಮ್ಸ್ ನ ಹಿಡ್ಕೊಂಡದೆ ಜಗತ್ತೆಲ್ಲ ಹೀಗಿದೆ. ಅಂದ್ರೆ ಈ ತಯಾರು ಮಾಡ್ತಾರೆ ಗೊಂಬೆ ಎಲ್ಲ, ಒಂದು ಈ ಉಸು ಅದು ಇದು ಎಲ್ಲ ಹಾಕಿ ಅಂಟು ಹಾಕಿದ್ರೆ ಆ ಅಂಟು ಹೇಗಿರ್ಬೇಕು? ತಾನಾಗಿ ಕರಗು ಹೋಗೋ ಅಂಟಿರ್ಬೇಕು. ಅಂತ ಅಂಟಿನಿಂದ ದೊಡ್ಡ ಗೊಂಬೆ ತಯಾರು ಮಾಡಿದ್ವಿ. ಅದಕ್ಕೊಂದು ಸರಿಯಾದ ಟೆಂಪರೇಚರ್ ಕೊಟ್ಟರೆ ಅಂಟು ಕರಗೋಗುತ್ತೆ. ಆ ಟೆಂಪರೇಚರ್ ಕೊಟ್ಟು ಕೊಟ್ಟ ಕೂಡಲೆ ಅಂಟು ತಾನಾಗಿ ವ್ಯಾನಿಶ್ ಆಗ್ತಾ ಬಂದ್ರೆ ಮಿಕ್ಕದ್ದೆಲ್ಲ ಏನಾಗುತ್ತೆ? ಎಲ್ಲ ಪುಡಿ 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 ಉದುರತಾ ಇರುತ್ತೆ. ಅದೇ ತರ ಇಡೀ ಜಗತ್ತನ್ನ ಹಿಡಿದದ್ದು ಜಡ ಚೇತನ ಎಲ್ಲ ಜಡಗಳಲ್ಲಿ ಆ ಸಂಕರ್ಷಣ ನಾಮಕ ಅಲ್ಲಿರೋದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್ ಅಂದ್ರೆ ಯಾವುದದು? ಸಂಕರ್ಷಣ. ಅದು ಆಕರ್ಷಣ ಅಂತ ಕರೀತಾರೆ, ನಾವು ಸಂಕರ್ಷಣ ಅಂತ ಕರಿತೀವಿ. ಅವನೇ ಜಗತ್ತನ್ನ ಹಿಡಿದಿದ್ದಾನೆ. ಅವನೇ ಡಿಸಪಿಯರ್ ಆಗಿಬಿಟ್ರೆ ಇಡೀ ಜಗತ್ತೆಲ್ಲ
ಕೊಲಾಪ್ಸ್ ಆಗಿಬಿಡುತ್ತೆ. ಅದೇ ಪ್ರಳಯ ಅಂದ್ರು. ಇನ್ನೇನಿಲ್ಲ, ಪ್ರಳಯ ಅಂದ್ರೆ ಬಂದು ದೊಡ್ಡಕೊಂಡು ದೊಡ್ಡ ಕಲ್ಲಿಂದ ಕುಟ್ಟಿ ಏನು ಮಾಡಬೇಕಾಗಿಲ್ಲ, ಅವನು ಸರಕೊಂಡ್ರೆ ಸಾಕು, ಎಲ್ಲ ಕೊಲಾಪ್ಸ್ ಆಗಿಬಿಡುತ್ತೆ. ಅದನ್ನೇ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇವಾಗ ತಲೆಗೆ ಬಂತ ಪ್ರತಿಯೊಂದು ಏನೇನಿರಬೇಕು, ಸೈನ್ಸೇ ಹೇಳ್ತಾ ಆ ಪ್ರಕಾರ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್ ಇಲ್ಲದಿದ್ರೆ ಆ ಕಾರ್ ಇರತ್ತಾ ಇದಿರತ್ತಾ ಯಾವ್ದಿರಲ್ಲ. ಅಂದ್ರೆ ಇದೆಯಾ, ನಮ್ಮ ಸ್ವಾಮಿ ಇದ್ದಾನಲ್ಲ, ನಮ್ಮ ಸ್ವಾಮಿ ಇದ್ದಾನಂತ ನಂಬಿಕೆ ಬರಲ್ಲ. ಸೈಂಟಿಸ್ಟ್ ಬಂದ್ರೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್ ಇದೆ ಅಂದ್ರೆ ನಂಬುತ್ತೀವಿ, ಅದು ಧರ್ಮ ಕರ್ಮ ಅಲ್ವಾ, ದೇವರನ್ನು ನಂಬಿಕೆ ಬರ್ತಾ ಇಲ್ಲ. ಹಾಗಾದರೆ ಇಡೀ ಸಂಕರ್ಷಣ ರೂಪಿಯ ಇಡೀ ಜಗತ್ತಿನಲ್ಲಿ ಪ್ರತಿಯೊಂದು ದ್ರವ್ಯದ ಆಕಾರದಲ್ಲಿ ನಿಂತಿದ್ದಾನೆ. ಗೊತ್ತು, ಗೊತ್ತಾಯಿತು, ಮುಂದೇನು? ಬರೇ ಗೊತ್ತಾದ್ರೆ ಸಾಲದು, ಹಾಗಲೂ ರಾತ್ರಿ ಆ ನೋಡಿದಾಗೆಲ್ಲ, ಪದಾರ್ಥಗಳನ್ನ ನೋಡಿದಾಗೆಲ್ಲ ಅವನ ನೆನಪು ಬರಲಿ. ಬರಲಿ ಎಂದು ಬರಲ್ಲ, ಬರಬೇಕು. ಎಸ್, ಏನಂತ ಇದು ದೀಕ್ಷಾ, ಬೆಳಗ್ಗೆಯಿಂದ ರಾತ್ರಿ ಪರ್ಯಂತ ಏನೇನು ಜಡ ಪದಾರ್ಥಗಳನ್ನ ನೋಡುತ್ತೇನೆ, ಯಾವ ಯಾವ ವ್ಯಕ್ತಿಗಳನ್ನ ನೋಡುತ್ತೇನೆ, ಅವ್ರ ಸುತ್ತು ಶರೀರ ಜಡವೇ ತಾನೆ, ಅದರಿಂದ ಆಕಾರದಲ್ಲಿ ದೇವರಿದ್ದೇ ಇದ್ದಾರೆ. ನನ್ನ ಸಾಧನೆ ಆಗಬೇಕು, ಸಾಧನೆ ಆಗಬೇಕು. ಯಾವ ಸಾಧನೆ? ಮತ್ ಬೆಳಗ್ಗಿಂದ ಸಂಧ್ಯಾ ಪೂಜಾ ಇವೆಲ್ಲ ಮಿನಿಮಮ್ ಮಾಡಿಕೊಂಡ್ಬಿಡೋಣ. ಅದರ ಮೇನ್ ಕಾನ್ಸಂಟ್ರೇಷನ್ ಎಲ್ಲಿ? ಸಾಧನೆಯಲ್ಲಿ. ಏನು ಸಾಧನೆ? ಇದು ನಾನು ಮಾಡಬೇಕಾದ ಕನ್ಫರ್ಮೇಶನ್ ಬರಬೇಕು. ಬೆಳಗ್ಗೆಯಿಂದ ರಾತ್ರಿ ಪರ್ಯಂತ ಯಾವ ಯಾವ ಜಡ ಪದಾರ್ಥಗಳನ್ನು ನೋಡುತ್ತೇನೆ, ಯಾವ ಯಾವ ಚೇತನ ನೋಡುತ್ತೇವೆ, ಅವರವರ ಸುತ್ತು ಆ ಆಕಾರದಲ್ಲಿ ದೇವರಿದ್ದಾರೆ ಅಂತ ನೆನೆದೇ ನೆನೆಯುತ್ತೇನೆ. ಇಟ್ ಇಸ್ ಅ ಕಂಪಲ್ಸರಿ ಥಿಂಗ್. ಇದೇ ನನ್ನ ಸಾಧನೆ, ಅದು ಬಿಟ್ಟ ಬೇರೆ ಗತಿ ಇಲ್ಲ. ಇದು ನಮ್ಮ ತಲೆಗೆ ಬರಬೇಕು, ಸೀರಿಯಸ್ನೆಸ್ ಬರಬೇಕು, ನೆನೆತಾ ನೆನೆತಾ ಬರಬೇಕು. ಅದಕ್ಕೆ ಹೇಳುತ್ತಾರೆ, ಏಕಮೇವ ಸರ್ವ ಜಡದ್ರವ್ಯಂಗಳೆಲ್ಲ ಲೋಕದೊಳಗೆ ಹರಿಯ ಆಕಾರವೆಂದು ಅರಿದು. ಇದು ಒಂದು ಫಸ್ಟ್. ಎರಡನೇದು, ಅನೇಕ ವಾಕ್ಯಗಳೆಲ್ಲ ಈ ಜಗತ್ತಿನಲ್ಲಿ ಯಾರು ಯಾರು ಬೆಳಗ್ಗೆನಿಂದ ರಾತ್ರಿ ಪರ್ಯಂತ ಏನೇನು ಮಾತಾಡುತ್ತಾ ಇದ್ದಾರೆ, ಸ್ವಪ್ನದಲ್ಲೂ ಅವರಿಂದ ಸ್ವಾಮಿ ಏನೇನು ಮಾತಾಡಿಸ್ತಾ ಇದ್ದಾನೆ. ಸ್ವಪ್ನದಲ್ಲೂ ಮಾತಾಡ್ತೀವಲ್ಲ, ಏನ್ರಿ ಹಾಗ ಹೀಗ ಅವ್ರು ಮಾತಾಡೋದಕ್ಕೆ ಅನ್ಸುತ್ತೆ ನಮ್ದು. ಹಾಗೆ ಎಲ್ಲಾ ಜೀವರಾಶಿಗಳ ಎಚ್ಚರ, ಜಾಗೃತ ಅವಸ್ಥೆಯಲ್ಲಿ ಸ್ವಪ್ನಾವಸ್ಥೆಯಲ್ಲಿ ಅಲ್ಲಲ್ಲಿ ಮಾತಾಡಿಸಿದ್ದೆಲ್ಲ ಮಾತುಗಳೆಲ್ಲ ಶ್ರೀಹರಿಗೆ ವಿಶೇಷವಾದ ಉಪಚಾರ ಅಂತ ಚಿಂತನೆ ಮಾಡಬೇಕು. ಇದು ದೇವತೆಗಳೇ ಸಮರ್ಪಣೆ ಮಾಡುತ್ತಾ ಇದ್ದಾರೆ. ಹರಿಯೇ ದೇವತೆಗಳೇ ಎಲ್ಲರ ಮಾತುಗಳನ್ನ, ಮಾತುಗಳನ್ನ ಅಂದ್ರೆ ಮಾತುಗಳ ಒಳಗ, ಮಾತುಗಳು ಅಂದ್ರೆ ಏನೇನು ಬರುತ್ತೆ, ಅಕ್ಷರಗಳು ಬರುತ್ತಾ, ಅಕ್ಷರಗಳಿಂದ ಕೂಡಿದ ಶಬ್ದಗಳು ಬರುತ್ತಾ, ಶಬ್ದಗಳಿಂದ ಕೂಡಿದ ವಾಕ್ಯಗಳು ಬರುತ್ತಾ, ಅದರಲ್ಲಿ ಅರ್ಥ ಕೂತಿರುತ್ತಾ, ಇಷ್ಟು ಸೇರಿದ್ರೆ ಮಾತು. ಹಾಗಾದ್ರೆ ಅಕ್ಷರಗಳಲ್ಲಿ ಭಗವದ್ ರೂಪ, ಶಬ್ದಗಳಲ್ಲಿ ಭಗವದ್ ರೂಪ, ವಾಕ್ಯಗಳಲ್ಲಿ ಭಗವದ್ ರೂಪ, ಅದರ ಅರ್ಥದಲ್ಲಿ ಭಗವದ್ ರೂಪ, ಇಷ್ಟು ಭಗವದ್ ರೂಪಗಳನ್ನ ಆಯಾ ಬಿಂಬ ಮೂರ್ತಿಗೆ ದೇವತೆಗಳು ನಿನ್ನ ಪೂಜಾ ಸ್ವಾಮಿ ಅಂತ ಅರ್ಪಣೆ ಮಾಡುತ್ತಾ ಇರುತ್ತಾರೆ. ಅವರ ಕೆಲಸವೇ ಅದು, ಅದು ಬಿಟ್ಟರೆ ಬೇರೆ ಕೆಲಸ ಇಲ್ಲ ನಮಗದು. ಆ ಕೆಲಸವೇ ಅಲ್ಲ ನಮಗದು, ನಮ್ದು ಬೇರೇನೆ ಕೆಲಸ, ಬಹಳ ಬ್ಯುಸಿಯಾಗಿರ್ತೀವಿ. ಯಾಕೆ ಮಾಡಬೇಕಾಗಿದ್ದೇನೋ ಗೊತ್ತಿಲ್ಲ, ಮಾಡಬೇಕಾಗಿದ್ದು ಬಿಟ್ಟು ಅಂದ್ರೆ ಯಾವುದು ಮಿನಿಮಮ್ ಆದ್ರೆ ಸಲಿ ಹೋಗುತ್ತೋ ಅದನ್ನ ನಾವು ನೋಡ್ತಾ ಇಲ್ಲ. ದೃಷ್ಟಾಂತ ಕೊಡಬೇಕಾದ್ರೆ ನಾವೆಲ್ಲಿಗೆ ಹೋದವು, ಎಲ್ಲಿಗೋ ತೀರ್ಥಯಾತ್ರೆಗೆ ಹೋದವು, ತೀರ್ಥಯಾತ್ರೆಗೆ ಹೋದವು, ರೂಮ್ ಕೊಟ್ರಪ್ಪ, ಶ್ರೀರಂಗಕ್ಕೆ ಹೋಗಿದ್ದು ಬಿಸಿಲು ಕಾಲದಲ್ಲೇ, ಇಲ್ಲ ಅಂದಿಲ್ಲ, ಮೈಸೂರಿನವರು ಬೆಂಗಳೂರಿನವರು ಶ್ರೀರಂಗಕ್ಕೆ ಹೋದವು, ಹೇಗಿರುತ್ತೆ? ಬಹಳ ಚೆನ್ನಾಗಿರುತ್ತೆ. ಹೌದು, ಅವಾಗ ಮಗ ಅಂದ, ಅಪ್ಪ ಮನೆಯಲ್ಲಿ ಎ ಸಿ ಇದೆ, ಇಲ್ಲೂ ಎ ಸಿ ಇದು ಚೆನ್ನಾಗಿರುತ್ತೆ, ಹೇಳ್ಕೊಂಡದ್ದು ಚೌಲ್ಟ್ರಿಯಲ್ಲಿ ಇಟ್ಕೊಂಡಿದ್ವಿ. ಅವಾಗ ಅಂದ, ನಾವಂದು ಇರೋದು 3 ದಿವಸ, ಅದು ನಮ್ಮದಲ್ಲ, ಹೇಗಾದ್ರೂ ಬಿಟ್ಟು ಹೋಗ್ಬೇಕು. ಬಂದ ಕೆಲಸ ಏನು? ದೇವರ ದರ್ಶನ, ಇಲ್ಲೇನೇನು ಮಾಡಬೇಕೋ ಬೇಗ ಮುಗಿಸಿಕೊಂಡು ಹೋಗಬೇಕಷ್ಟೇ ಹೊರತು ಈ ರೂಮಿಗೆ. ಆ ಮಗ ಅಂದ, ಇಲ್ಲೊಂದು ಎ ಸಿ ಫಿಟ್ ಮಾಡಿದ ಚೆನ್ನಾಗಿರುತ್ತಲ್ಲ ಅಂದ. ಆ ಅಪ್ಪ ಇನ್ ಎರಡು ರೂಮಲ್ಲಿ ಇಳಿದಿದ್ದಾರೆ ಅಂದುಕೊಳ್ಳಿ, ಎರಡು ಫ್ಯಾಮಿಲಿ. ಒಬ್ಬ ಅಪ್ಪ ಅಂದ, ಬುದ್ಧಿ ಇಲ್ಲ ನನಗೆ, ಬಂದದ ದೇವರ ದರ್ಶನಕ್ಕೆ ಮೂರು ದಿವಸಕ್ಕೆ ಬಿಟ್ಟು ಹೋಗ್ತೀವಿ ನಾವು ಅಂತದ್ದು. ಇಲ್ಲಿ ಎ ಸಿ ಫಿಟ್ ಮಾಡಿ ಇದಕ್ಕೆಲ್ಲ ಮಾಡಿ ಮಾಡಬೇಕಾ, ಸುಮ್ಮನೆ ಇರು ಅಂತ ಹೇಳಿ ಬಂದಿವಿ ಬೇಗ ದರ್ಶನ ಮುಗಿಸ್ಕೊಂಡು ಹೋಗೋಣ ಅಂದ ಮಗ ಸುಮ್ಮನೆ ಕೂತ. ಈ ಎರಡನೇ ಕಂಪಾರ್ಟ್ಮೆಂಟ್ ಅಲ್ಲಿ ಕೂತಿದ್ದಾರಲ್ಲ ಮಗ ಹೇಳಿದ, ಇಲ್ಲೊಂದು ಫರ್ನಿಚರ್ ಇದ್ರೆ ಚೆನ್ನಾಗಿರುತ್ತೆ, ಎ ಸಿ ಇದ್ರೆ ಚೆನ್ನಾಗಿರುತ್ತೆ, ಇಲ್ಲಿ ಗುಡಿಯಿಂದ ಗುಡಿ ಓಡಾಡಲಿಕ್ಕೆ ಒಂದು ವೆಹಿಕಲ್ ಇದ್ರೆ ಚೆನ್ನಾಗಿರುತ್ತೆ, ಅದು ನಮ್ದೇ ಆದ್ರೆ ಚೆನ್ನಾಗಿರುತ್ತೆ ಅಂದ ಅಪ್ಪ. ಅಂದ ತಂದ ದುಡ್ಡು ಊರಿಗೆ ಹೋಗ್ಲಿಕ್ಕೆ ಮಾತ್ರ ಸಾಕಾಗತ್ತಪ್ಪ, ಅವೆಲ್ಲ ತರ್ಲಿಕ್ಕೆ ದುಡ್ಡು ಇಲ್ಲ. ಮಗ ಹೇಳಿದ, ಇಲ್ಲಪ್ಪ ಹೇಗಾದ್ರೂ ಮಾಡಿ ಈ ಮೂರು ದಿವಸ ಚೆನ್ನಾಗಿರಬೇಕು ನಾವು. ಅಪ್ಪ ನೋಡಿದ, ಸರಿ ಆಯಿತು, ದುಡ್ಡಿಲ್ಲ, ದುಡಿಲಿಕ್ಕೆ ಹೋದ. ಆ ಮೂರು ದಿವಸದಲ್ಲಿ ಆ ಶ್ರೀರಂಗದಲ್ಲೇ ಕೂತ್ಕೊಂಡು ಶಾಪ್ ಓಪನ್ ಮಾಡಿ ದುಡ್ಡು ದುಡಿದು ಬಂದು ಎ ಸಿ ಫಿಟ್ ಮಾಡಿ ಎಲ್ಲ ಮಾಡಿ ಏನು ಎಲ್ಲ ಅದ್ಭುತ ತಯಾರಾಯಿತು. ರೂಮು ತಯಾರಾಗಿ ಇನ್ನೇನು ಇರಬೇಕು ಅಂಬೋದ್ರೊಳಗೆ ಮನೆಯಿಂದ ಕಾಲ್ ಬಂತು, ಬನ್ನಿ ಅಂತ. ಎಲ್ಲ ಫಿಟ್ ಮಾಡಿ ಹೊರಟದ್ದಾಯ್ತು ಇಲ್ಲಿ ಮನೆಗೆ. ಸೇಫ್ ನಾವು ಮಾಡೋದಿದೆ. ಇಲ್ಲಿಗೆ ಬಂದು ಬಂದ ಕಾಲಕ್ಕೆ ಅವನನ್ನೇ ದೊಡ್ಡ ಕ್ಷೇತ್ರ ಇದು, ದೊಡ್ಡ ಕ್ಷೇತ್ರ ಹೇಳ್ತಾರೆ. ಬೊಮ್ಮಾಂಡದೊಳಗಿಪ್ಪ ಸ್ಥೂಲವಾದ ವಸ್ತುಗಳು ಸೂಕ್ಷ್ಮವಾಗಿ ನಿಮ್ನವಾಗಿ ಉಂಟು ದೇಹದಲ್ಲಿ ಕೇಳು. ಈ ಮಹಾ ಕಾರಣದಿಂದಲೇ ಕ್ಷೇತ್ರವೆಂದು ಸನ್ಮಾನ್ಯವಾಗಿಪ್ಪದೋ ಜಡಗಳ ಮಧ್ಯದಲ್ಲಿ. ಈ ಇಡೀ ಭೂಮಂಡಲವೆಲ್ಲ ಕ್ಷೇತ್ರ, ಭಗವಂತನ ರೂಪಗಳು ನಿಂತಿವೆ, ದೇವರ ದರ್ಶನಕ್ಕಾಗಿ ಬಂದಿದ್ದೇವೆ. ಅವನನ್ನೇ ಸ್ಮರಣೆ ಮಾಡಿ ಆದಷ್ಟು ಬೇಗ ಗೆಟ್ ಲಾಸ್ಟ್, ಇಲ್ಲಿಂದ ಹೊರಟೋಗ್ಬೇಕು. ಅದಕ್ಕಾಗಿ ಬಂದವರು ಏನು ಮಾಡ್ತಾ ಇದ್ದೀವಿ ಅಲ್ಲಿ ನೋಡಿ. ಆ ಮೂರು ದಿವಸ ಶ್ರೀರಂಗದಲ್ಲಿ ಅಂದ್ರೆ ಶ್ರೀರಂಗ ಅಂತ ತಗೊಂಡಷ್ಟೇ ಮಾಡಿದ್ದೇನು, ದೇವರ ದರ್ಶನಕ್ಕೂ ಹೋಗ್ಲಿಲ್ಲ. ಆ ಸೋಫಾ ಸೆಟ್ಟು ಎ ಸಿ ಅದಕ್ಕೆಲ್ಲ ಬೇಕಾದ ದುಡ್ಡಿಗಾಗಿ ದುಡಿಯುತ್ತಾ ದೇವರ ದರ್ಶನಕ್ಕೂ ಹೋಗದೆ ಕೂತಿದ್ದ. ಕೊನೆಗೆ ಆಗಿದ್ದೇನು, ಅದೂ ಬಿಟ್ಟ, ದೇವರ ದರ್ಶನ ಇಲ್ಲ, ಊರಿಗೆ ಕಿತ್ಕೊಂಡು ಬರಬೇಕಾಯಿತು. ಹಾಗೆ ಇಲ್ಲಿ ಬಂದು ಮೇನ್ ಪರ್ಪಸ್ಸೇ ಅವನನ್ನೇ ನೆನೆಯುತ್ತಾ ಇರಬೇಕಾದ ಪರ್ಪಸ್ ಅಪ್ಪ. ಆ ಪರ್ಪಸ್ಗಾಗಿ ಬದುಕಿರಬೇಕು, ಬದುಕಿಲ್ಲ ಅಂದ್ರೆ ನೆನೆಯಲಿಕ್ಕಾಗಲ್ಲ. ಬದುಕಿರಬೇಕಾದ್ರೆ ಎಷ್ಟು ಮಿನಿಮಮ್ ಫೆಸಿಲಿಟಿ ಬೇಕೋ ಅಷ್ಟಕ್ಕೆ ನೋಡಿಕೊಂಡು ಕಾನ್ಸಂಟ್ರೇಷನ್ ಎಲ್ಲ ಎಲ್ಲಿ ಬೇಕೋ ಅಲ್ಲೇ ಬೇಕು. ಹೌದಾ, ನಾವು ಹೋಗ್ತೀವಿ ಕ್ಷೇತ್ರಕ್ಕೆ ಹೋದಾಗ ಹುಳಿ ಇಲ್ಲ, ಇಲ್ಲ ಹುಳಿ ಉಪ್ಪಾಗಿರುತ್ತೆ, ಚಾರ ಆಗಿರುತ್ತೆ, ಏನಿಲ್ಲ, ತಿನ್ಲಿಕ್ಕಾಗಲ್ಲ, ಅಯ್ಯೋ ಆಗಿಲ್ಲ ಅಂತ ನಾವು ಸಪರೇಟ್ ಅಡಿಗೆ ಮಾಡ್ತೀವ, ಇದ್ದಿದ್ದರಲ್ಲೇ ತಿಂತೀವಿ, ಆದ್ಮೇಲೆ ದೇವರ ದರ್ಶನ ಮಾಡ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ, ಇಲ್ಲ ಚೂರು ಅವಲಕ್ಕಿನೋ ತಂದುಕೊಂಡು ತಿಂತೀವಿ ಸಾಕ, ಇಲ್ಲ ಸಪರೇಟ್ ಅಡಿಗೆವನ್ನು ಕಡಿಸಿ ಮಾಡ್ಲಿಕ್ಕೆ ಶುರು ಮಾಡ್ತೀವ ನಾವು, ಇಲ್ಲಲ್ಲ. ಮತ್ತೆ ಇಲ್ಲಿ ಏನು ಮಾಡ್ತಾ ಇರೋದು, ದೇವರ ಚಿಂತನೆ ಮಾಡಲಿಕ್ಕೆ ಬಂದವರು ನಾವು ಇಲ್ಲಿ ಸುಖವಾಗಿ ಏನು ಬಿಟ್ಟೋಗಲಿಕ್ಕೆ ಬೇಕಾದ ಏನು, ಅಲ್ಲಿ ಮೂರು ದಿವಸ ಇಲ್ಲಿ ನೂರಲ್ಲ, ಕನ್ಫರ್ಮೇಶನ್ ಇಲ್ಲ, ಯಾವಾಗಾದ್ರೂ ಹೋಗ್ಬೋದು. ಅದಕ್ಕೆ ಇಲ್ಲಿ ಫಸ್ಟ್ ಕ್ಲಾಸ್ ಫೆಸಿಲಿಟಿ ಇರ್ಲಿಕ್ಕಾಗಿ ಹಗಲು ರಾತ್ರಿ ದುಡ್ಡು ದುಡಿತಾ 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 ಆ ದುಡ್ಡು ದುಡಿಯೋ ಸಂಭ್ರಮದಲ್ಲಿ ಬಂದ ಕೆಲಸವೇ ಮರೆತು ಕೂತಿದ್ದೇವೆ. ಕಾಲ್ ಬರುತ್ತೆ ಪ್ಲೀಸ್ ಕಮ್ ಅಂತ ಹೇಳಿ, ಅವಾಗ ಈ ದುಡ್ದದ್ದೆಲ್ಲ ಇಲ್ಲೇ ಇಟ್ಟು ಒಣ ಬಾಯಿಂದ ಹೋಗ್ತೀವಿ. ಅವರಂತಾರೆ, ನಿನ್ನ ಕಳಿಸಿದ್ದೇನು, ನೀನ್ ಮಾಡಿದ್ದೇನು, ತೀರ್ಥಯಾತ್ರೆ ಕಳಿಸಿದರೆ ದೇವರ ದರ್ಶನ ಮಾಡಿಕೊಂಡು ಪುಣ್ಯ ತಗೊಂಡು ಬಾರಯ್ಯ ಅಂದ್ರೆ ದುಡ್ಡು ದುಡಿಯುತ್ತಾ ಅದರಲ್ಲೇ ಬ್ಯುಸಿಯಾಗಿದ್ದು ಒಣ ಬಾಯಿಂದ ಬರ್ತೀಯ, ಹೀಗೆ ಮಾಡಿದ್ದಕ್ಕೆ ಸಪರೇಟ್ ಸೆಕ್ಷನ್ ಕೂತಿದೆ ಅಂತ ಹಾಕ್ತಾರಲ್ಲಿ. ಹೌದಲ್ಲೇನ್ರಿ, ಪ್ರವಚನ ಇದೆ, ದೇವರ ಪೂಜಾ ಇದೆ, ಅಥವಾ ದೇವರ ಚಿಂತನೆ ಇದೆ, ಎಲ್ಲರಿಗೂ ನಮ್ ಬ್ಯುಸಿ, ನಮ್ ಶೆಡ್ಯೂಲ್ ನಮ್ ಬಹಳ ಬ್ಯುಸಿ. ನಾವು ಯಾಕೆ ಬ್ಯುಸಿ ಆಯಿತು, ಆಸೆ. ಏನ್ ಆಸೆ, ಅವನಕ್ಕಿಂತ ಈ ಬದುಕಿನ ಮೇಲೆ ತುಂಬಾ ಆಸೆ ಆಗಿದೆ. ಚೆನ್ನಾಗಿ ಇದ್ದಷ್ಟು ಕಾಲ ಚೆನ್ನಾಗಿ ಬದುಕಿ ಸತ್ತು ಹೋಗ್ಬೇಕು ಅಂತ ಟಾರ್ಗೆಟ್ ಬಂದಿದೆ. ಇದ್ದಷ್ಟು ಕಾಲ ಅವನನ್ನೇ ನೆನೆಯಬೇಕೆಂಬ ಆತುರ ಬರಲಿಲ್ಲ. ಅದು ಬಂದ್ರೆ ಎಲ್ಲ ಬದುಗೆ ಒದ್ದು ಬಿಡ್ತೀವಿ ನಾವು, ಒದ್ದು ಬಿಟ್ಟು ಸ್ವಾಮಿ ನೀ ನನಗೆ ಬೇಕು. ಒಂದೊಂದು ನಿಮಗೆ ಸಬ್ಜೆಕ್ಟ್ ಕೊಡ್ತಾ ಇದ್ದಾರೆ, ಒಂದು ಕೊಟ್ಟರು ಬೆಳಗ್ಗೆಯಿಂದ ರಾತ್ರಿ ಪರ್ಯಂತ ಇಷ್ಟು ಮಾಡಿ ನೋಡಿ. ಬೇಕಾದ್ರೆ ಕಾಣಿಸಿದ ಪ್ರತಿಯೊಂದು ವಸ್ತು ಕಾಣಿಸ್ತಾ ಇದೆಯಲ್ಲ, ಇವಾಗಿಂದ ಶುರು ಮಾಡಿ ಹೋಗ್ತೀರಲ್ಲ, ಹೋಗೋ ಕಾಲಕ್ಕೆ ರೋಡ್ ಅಲ್ಲಿ ಏನೇನು ಕಾಣಿಸ್ತಾ ಇದೆ ಒಂದು ಸಲ, ಇವಾಗ ಒಂದೊಂದು ಎಣಿಸ್ಲಿಕ್ಕೆ ಹೋಗ್ಬೇಡಿ, ಬಿದೋಗ್ಬಿಡ್ತೀರಾ. ಆ ಕ್ಯಾಮರಾ ಶಟ್ಟರ್ ಓಪನ್ ಆದ ಕೂಡಲೆ ಒಂದೊಂದನ್ನ ಫೋಟೋ ತೆಗೆಯತ್ತ, ಒಂದು ಸಲ ಶಟ್ಟರ್ ಓಪನ್ ಆದ ಕೂಡಲೆ ಟೋಟಲ್ ಪಿಕ್ಚರ್ ಬರ್ತಾ ಇರುತ್ತೆ. ಹೌದಾ, ಹಾಗೆ
ಕಣ್ಣು ತೆಗೆದು ಹೀಗೆ ನೋಡ್ತೀರಾ ಎಲ್ಲ ಕಾಣುತ್ತೆ. ಆ ಆಕಾರದಲ್ಲಿ ಸ್ವಾಮಿ ಇದ್ದಾನೆ ಅಂತ ಟೋಟಲ್ ಪಿಕ್ಚರ್. ಅಲ್ಲಲ್ಲಿದ್ದಾನೆ ಸ್ವಾಮಿ, ಕಣ್ಣು ಮುಚ್ಚಲಿ ಮತ್ತೆ ಹೋಗ್ರಿ. ಎಷ್ಟು ಸಲ ಕಣ್ಣು ತೆಗಿತಾ ಮುಚ್ಚಲೇಬೇಕಲ್ಲ, ಕಣ್ರೆಪ್ಪೆ ಹಾಕಿ ತೆಗಿತಾ ಇರಬೇಕು. ಎಷ್ಟು ಸಲ ಶಟ್ಟರ್ ಓಪನ್ ಆಗುತ್ತೆ, ಓಪನ್ ಆದಾಗಲ್ಲ ಹರಯೇ ನಮಃ ಸ್ವಾಮಿ ನೀನಿದ್ದೀಯಾ ನೀನಿದ್ದೀಯಾ ನೀನಿದ್ದೀಯಾ. ಈ ತರ ದಿನ ಎಲ್ಲ ಮಾಡಿ ನೋಡಿ ಸ್ಟ್ರೈನ್ ಆಗಿಬಿಡುತ್ತೆ. ನಾಲ್ಕು ಸಲ ಮಾಡೋತ್ತಿಗೆ ಸಾಕಪ್ಪ ಅನ್ಸತ್ತೆ. ಬೇಸರ ನಮ್ಮ ಫ್ರೆಂಡು ನಮ್ಮ ಪಕ್ಕದಲ್ಲೇ ಕೂತಿರುತ್ತದು, ಅದನ್ನು ಓಡಿಸ್ತಾ ಇರಬೇಕು. ಏನಂತ, ನಾ ಬಂದದ್ದೇ ಇದಕ್ಕೆ, ಮಿಕ್ಕದ್ದೆಲ್ಲ ಇಲ್ಲದ ಹಾಳೆಲ್ಲ ಹೊತ್ತುಕೊಂಡಿದ್ದೇನೆ, ಆದ್ದರಿಂದ ಇದೆಲ್ಲ ಅಲ್ಲ, ಇದು ಕಂಪಲ್ಸರಿ ಅಂತ ನಮ್ಮ ತಲೆಗೆ ಬರಬೇಕು. ಆ ಬರ್ತಾ ಇದ್ರೆ ಆ ಡ್ರೈವಿಂಗ್ ಫೋರ್ಸ್ ಇಂದ ಸೋಮಾರಿತನ ಆದ ಮೇಲೆ ಈ ಆಲಸ್ಯತನ ಅಥವಾ ಏನೇನಿರುತ್ತಲ್ಲ ಬೇಸರ ಎಲ್ಲ ಓಡಿ ಹೋಗ್ತಾ ಇರುತ್ತೆ. ಒಂದು ಕೊಟ್ಟರಲ್ಲ ಶುರು ಮಾಡೋಣ. ಏನೇನು ಕಾಣಿಸುತ್ತೆ? ಸೈಲೆಂಟ್ ಆಗಿ, ಸ್ವಾಮಿ ನಿನ್ನ ರೂಪ ಇದೆ, ನಿನ್ನ ರೂಪ ಇದೆ, ನಿನ್ನ ರೂಪ ಇದೆ. ಅದು ಯಾರು ಅಲ್ಲ, ನೀನೆ, ನನ್ನೊಳಗಿರುವ ನೀನೆ, ಆಯಾ ಆಕಾರದಲ್ಲಿ ನಿಂತಿದ್ದೀಯ ಪ್ರತಿಯೊಂದು ಕ್ಷಣದಲ್ಲಿ. ಇದೊಂದು ದೀಕ್ಷ. ಇನ್ನ ನುಡಿದ ನುಡಿಗಳೆಲ್ಲ ಅಲ್ಲಿರುವಂತಹ ಎಲ್ಲ ನಿನ್ನ ರೂಪಗಳನ್ನ ಸ್ವಾಮಿ ನಿನ್ನ ಪೂಜಾ ಅಂತ ದೇವತೆಗಳು ಅರ್ಪಣೆ ಮಾಡುತ್ತಾ ಇದ್ದಾರಪ್ಪ. ಅದು ನಿನ್ನ ಪೂಜೆ ಆಗಲಿ ಹರಿಯೇ. ಅವರು ನನ್ನ ವತಿಯನ್ನು ಅವರು ಅರ್ಪಣೆ ಮಾಡಿದ್ದಾರೆ. ಪುರೋಹಿತರು ನಮ್ಮ ವತಿಯಿಂದ ಹೋಮ ಮಾಡಿದ್ರು, ಕೃಷ್ಣಾರ್ಪಣೆ ಬಿಟ್ಟರು, ಕೊನೆಗೆ ನಾವು ಬಿಡಬೇಕಲ್ಲ. ಹಾಗೆ ಕೃಷ್ಣ ನನ್ನಿಂದ ನುಡಿಸಿದ ವಾಕ್ಯಗಳು ನಿನ್ನ ಪೂಜೆಯಾಗಲಿ ದೇವತೆಗಳ ಮೂಲಕ ಅಂತ. ಅನೇಕ ವಾಕ್ಯಗಳೆಲ್ಲ ಒಡೆಯನಿಗೆ ಉಪಚಾರ, ಅನೇಕ ವಿಧದಿಂದ ನಿಜವೆಂದು ಹಿಗ್ಗುತ. ಅನೇಕ ವಿಧದಿಂದ ನಿಜ, ಅನೇಕ ವಿಧ ಅಂದ್ರೆ ಹೇಗೆ ಅಂದ್ರೆ, ಒಂದು ಮಾತು ನುಡಿಯೋ ಕಾಲಕ್ಕೆ ಸುಮ್ಮನೆ ಗಾಳಿಯಾಗಿ ನುಡಿತಾ ಇರ್ತೀವ? ಇಲ್ಲ. ಯಾರಿಗೆ? ಎದುರಿಗೊಂದು ವ್ಯಕ್ತಿ ಕಾಣಿಸಿದ್ರೆ ಮಾತಾಡ್ತೀವಿ, ಇಲ್ಲ ಸೈಲೆಂಟ್ ಆಗಿರ್ತೀವಿ. ಹೌದಾ? ನಮ್ಮೊಳಗೆ ನಾವು ಮಾತಾಡ್ಕೋಬಹುದು. ಇನ್ನ ನಮ್ಮೊಳಗೆ ನಾವು ಮಾತಾಡಕ್ಕೂ ಸ್ವಲ್ಪ ಒಬ್ಬರೇ ಇದ್ದು ಗಟ್ಟಿಯಾಗಿ ಮಾತಾಡ್ತಾರೆ, ಅದು ಸ್ಟೇಜ್ ಬೇರೆ ಅಲ್ವಾ. ಒಬ್ಬರೇ ಇದ್ದುಕೊಂಡು ಗಟ್ಟಿಯಾಗಿ ಮಾತಾಡೋದು ಅಂದ್ರೆ ಎರಡು ಸ್ಟೇಜ್. ಒಂದ ದೇವರಲ್ಲಿ ಪೂರ್ಣವಾಗಿದ್ದು ಮಾತಾಡ್ತಾ ಇರಬೇಕು, ಇಲ್ಲ ಹುಚ್ಚಿಡ್ದಿರ್ಬೇಕು. ಎರಡು ಬಿಟ್ಟರೆ ಬೇರೆ ಇಲ್ಲ ಅಲ್ವಾ. ಹಾಗೆ ಇನ್ನೊಬ್ಬರು ಸರಿ ಮಾತಾಡೋ ಸಾಮಾನ್ಯವಾಗಿ ಇನ್ನೊಬ್ಬರು ಸರಿ ಮಾತಾಡುವಾಗ ಏನಂತ ಮಾತಾಡ್ತೀವಿ? ಅವರನ್ನ ನೋಡಿ ಏನಪ್ಪ ಏನು ಅಂತ ಅವರನ್ನು ಮಾತಾಡಿಸಿದಾಗ ಅಲ್ಲಲ್ಲಿದ್ದ ಭಗವಂತನಿಗೆ ಈ ರೂಪಗಳು ಅರ್ಪಿತ ಅಂದ್ರೆ ಪೂಜಾ ಅಂದ್ರೆ ಬರ್ತಾ ಇದ್ದೀರಾ? ಬನ್ನಿ ಬನ್ನಿ. ಯಾರನ್ನ ಬನ್ನಿ ಅಂತ ಕರೆದದ್ದು? ಹಾ, ಒಳಗೆ ದೇವರು ದೇವತೆಗಳಿದ್ದಾರೆ, ಇವ ಈ ಜೀವನ ಜೊತೆಗೆ ಬರ್ತಾ ಇದ್ದಾರೆ. ಆ ಕರೆಯುವಾಗ ಏನಿಲ್ಲ, ಅದೇ ಕರೆದದ್ದೇ ಅವರೇ ಬಂದದ್ದೇ. ದಿನ ಕರಿತಾನೆ ಇದ್ದೀವಿ, ಬನ್ನಿ ಬನ್ನಿ ಅಂತ ಕರಿತಾ ಇದ್ವಿ. ಜಸ್ಟ್ ವಿಷನ್ ಡಿಫರೆನ್ಸ್. ದೇವತೆಗಳು ದೇವರಿದ್ದಾರೆ ಬನ್ನಿ. ಅದಕ್ಕೆ ನೋಡಿ ಗೌರವ ಕೊಟ್ಟಿದ್ದು ಯಾಕೆ ಅಂದ್ರೆ ಒಬ್ರಿಗಲ್ಲ, ಅರ್ಜುನ ಇದ್ದ ಅದಕ್ಕೆ ಬನ್ನಿ ಅಂತ, ಪ್ಲೂರಲ್ ಅದು. ಆ ಆಲೋಚನೆ ಬರಲ್ಲ ನೋಡಿ ನಮಗೆ. ಆ ಬಂದ್ರೆ ಆ ಒಂದು ನುಡಿ, ಅಪ್ಪ ದೇವತೆಗಳು ದೇವರು ಒಳಗಿದ್ದಾರೆ, ಅವರನ್ನ ಕರೀತಾ ಇದ್ದೇನೆ. ಅಲ್ಲಿರುವ ದೇವರು ದೇವತೆಗಳಿಗೆ ಈ ನುಡಿಯಲ್ಲಿರುವ ಅವರೇ ದೇವರ ದೇವತೆಗಳ ರೂಪಗಳು ನುಡಿಯಲ್ಲೂ ಕೂತಿವೆ. ಈ ರೂಪಗಳು ಅವ್ರಿಗೋಗಿ ಸೇರೋದೇ ಅವರಿಗೆ ಪೂಜಾ ಅಂತ ಹೇಳಿ ಬನ್ನಿ ಅಂತ ಕರೆದರೆ ಎಷ್ಟು ದೊಡ್ಡ ಸಾಧನೆ ಆಯಿತು. ಇದೇ ಬನ್ನಿ ಅಂತ ಕರೆದದ್ದೇ ಎಂಥ ಚೆನ್ನಾಗಿ ಆಯಿತು. ಅಂತ ಮಾತುಗಳು ಎಷ್ಟು ನುಡಿಯುತ್ತೇವೋ. ಮಗ ಬರುತ್ತಾನೆ, ಮಾ ಬರ್ಲಾ ಅಂತ ಬಂದು ಕೊಳ್ಳೆ ಬಾಪ ಅಂತ ಹತ್ರ ಕರೆದು ಯಾರಗದು? ಒಳಗಿರೋ ಸ್ವಾಮಿಗೇನೆ, ಬಾರೋ ಸ್ವಾಮಿ ಬಂದಿಯೋ. ಆ ಡಿಫರೆನ್ಸ್ ಬಂತ. ಇಡೀ ಬೆಳಿಗ್ಗಿಂದ ರಾತ್ರಿ ಪರ್ಯಂತ ಮಾತಾಡಿದ ಮಾತುಗಳೆಲ್ಲ ಅಲ್ಲಲ್ಲಿ ಆಯಾ ವ್ಯಕ್ತಿಗಳಲ್ಲಿರುವ ದೇವರು ದೇವತೆಗಳಿಗೆ ಉಪಚಾರ ಅಂತ ಆಗಿಬಿಡುತ್ತೆ. ಎಷ್ಟು ಚೆನ್ನಾಗಿದೆ. ಈ ಕಳೆವರ ಮಿಕ್ಕಾದ ಇಂದ್ರಿಯಂಗಳು ತನ್ನ ಜೋಕೆ ಮಾಡುವರು ಮಾನಿಸಿಕೊಂಬ ಸಕಲ ಜನರು ಶ್ರೀ ಕಮಲಾಕ್ಷ ತನ್ನ ಅಧೀನವೇ ಎಂದು ವ್ಯಾಕುಲ ಪಿಡಿಯದೆ ಚಿಂತಿಸಬೇಕು ನೀನೇ. ಇಲ್ಲಿ ಹೇಳುತ್ತಾರೆ, ಅಪ್ಪ ಈ ಕಳೆಯವರ ಶರೀರ ಮಿಕ್ಕ ಅಂದ್ರೆ ಸಪ್ತ ಧಾತುಗಳು, ಅದರೊಳಗೆ ಮಿಕ್ಕಾದ ಇಂದ್ರಿಯಂಗಳು, ಇದೊಂದು ಸೆಟ್ ಆಯ್ತಾ. ಹಾಗೆ ತನ್ನ ಜೋಕೆ ಮಾಡುವವರು ತನ್ನವರು ಅಂತ ಮಾನಿಸಿಕೊಂಬ ಸಕಲ ಜನರು, ತನಗೆ ಗೌರವ ಕೊಡತಕ್ಕಂತಹ ಎಲ್ಲಾ ಜನರು ಯಾರಿದ್ದಾರೆ ಅವರೆಲ್ಲರನ್ನು ಕೂಡ ಶ್ರೀ ಕಮಲಾಕ್ಷ ತನ್ನ ಅಧೀನವೇ ಎಂದು ಶ್ರೀ ಭಗವಂತನ ಅಧೀನ ಅಂತ ಸದಾ ಚಿಂತನೆ ಮಾಡತಾ ವ್ಯಾಕುಲ ಪಿಡಿಯದೆ ಚಿಂತಿಸಬೇಕು. ಅಂದರೆ ವ್ಯಾಕುಲ ಯಾವಾಗ ಬರುತ್ತೆ ಇದು ನೋಡಿ, ಸುಮ್ಮನೆ ಅರ್ಥ ಆಗಲ್ಲ. ಪಂಕ್ತಿ ಏನೋ ವ್ಯಾಕುಲ ಪಿಡಿಯೋದೆ ಚಿಂತಿಸಬೇಕು ಅಂದ್ರೆ ಏನಾಯ್ತು? ನಮ್ ಸುತ್ತು ಪದಾರ್ಥಗಳಿವೆ, ನಮ್ ಸುತ್ತು ವ್ಯಕ್ತಿಗಳಿದ್ದಾರೆ, ಅದರಲ್ಲಿ ಎರಡು ಗ್ಯಾಂಗು, ನಮ್ ಬಹಳ ಬೇಕಾದವರು ಚೂರ್ದೂರ ಇರೋರು ಅಂತ, ಅದಕ್ಕೆ ಜೋಕೆ ಮಾಡುವವರು ಮಾನಿಸಿಕೊಂಬರು ಅಂತ. ಜೋಕೆ ಮಾಡುವವರು ಅಂದ್ರೆ ನೋಡಿ, ಮನೆಯಲ್ಲಿ ಫಂಕ್ಷನ್ ಆಗ್ತಾ ಇರುತ್ತೆ, ದೊಡ್ಡ ಫಂಕ್ಷನ್, ಎಲ್ಲರೂ ಬಂದಿರ್ತಾರೆ. ಆ ಫಂಕ್ಷನ್ ಮಾಡುವವರನ್ನ ಎಲ್ಲರೂ ವಿಚಾರಿಸ್ತಾರೆ, ಚೆನ್ನಾಗಿದ್ದೀರಾ, ಹಾಗಿದ್ದೀರಾ, ಹೇಗಿದ್ದೀರಾ ಏನು, ಎಲ್ಲರೂ ಮಾತಾಡಿಸ್ತಾರೆ, ಎಲ್ಲರೂ ಶೇಕ್ ಹ್ಯಾಂಡ್ ಕೊಡ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ. ಆದರೆ ಎರಡು ಪ್ರಾಣಿಗಳಿರುತ್ತೆ ನೋಡ್ರಿ, ಒಂದು ಅಮ್ಮ ಒಂದು ಹೆಂಡತಿ, ಈ ಇಬ್ಬರು ಆ ವ್ಯಕ್ತಿ ಬೆಳಿಗ್ಗೆಯಿಂದ ಒಂದು ಲೋಟ ಹಾಲು ಕುಡಿದಿಲ್ಲ ಅಂತ ಆಲೋಚನೆ ಮಾಡುವುದು ಅವರು ಮಾತ್ರ, ಇನ್ಯಾರು ಆಲೋಚನೆ ಮಾಡಲ್ಲ. ಅವರು ಮಧ್ಯಾಹ್ನವರು ಉಪವಾಸ ಇದ್ರು ಕೂಡ ವೆರಿ ಗುಡ್, ಚೆನ್ನಾಗಿದೆ, ಏನ್ ಕೆಲಸ ಮಾಡ್ತಾ ಇದ್ದೀರಿ, ಹಾಗೆ ಹೀಗೆ ಅಂತ ಹೋಗ್ತಾ ಇರ್ತಾರೆ. ಯಾಕೆ ನಾರ್ಮಲ್ ಬರಲ್ಲ ಅದು, ಯಾಕೆ ಎಲ್ಲರೂ ಕುರ್ತವ್ರು ಹಾಲು ಕುಡಿದಾರ, ಊಟ ಮಾಡಿದಾರ, ನಾವು ಹಿಡಿಸ್ಕೊಂತೀವ, ಇಲ್ಲ ಹಿಡಿಸ್ಕೊಂಬೋದು ಕೆಲವರು ಮಾತ್ರ. ಅಂದ್ರೆ ಸ್ವಾಮಿ ಆ ರೂಪದಿಂದ ಅಲ್ಲಿ ಕೂತು ಆ ಅಭಿಮಾನ ಅಲ್ಲಿಂದ ಮಾ ಪಡು 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 ಅಂತ ಪಡಿಸ್ತಾ ಇದ್ದಾನೆ. ಹಾಗಾದರೆ ಮಿಕ್ಕ ಎಲ್ಲರಲ್ಲಿರುವ ಭಗವದ್ ರೂಪ ಆ ಅಭಿಮಾನ ಅಲ್ಲಿಂದ ಪಡು ಅಂತ ಹೇಳ್ತಾ ಇಲ್ಲ, ಇಲ್ಲಿ ಮಾತ್ರ ಕೊಡ್ತಾ ಇದ್ದಾರೆ. ಅದಕ್ಕೇನು ಮಾಡಬೇಕು? ಖಚಿತವಾಗಿ ಇವರಲ್ಲಿರುವ ಭಗವದ್ ರೂಪದಲ್ಲಿ ಹೆಚ್ಚಿಗೆ ಆದರ ಸ್ವಾಮಿ ಅಂತ ತೋರಬೇಕು. ಆ ತೋರೋದು ಸ್ವಾಮಿ ಅಂತ ತೋರ್ಲಿಕ್ಕಿಲ್ಲ, ಹೊರಬೀಳಿಕ್ಕಿಲ್ಲ. ಅದಕ್ಕೆ ವ್ಯಕ್ತಿಯ ಮೇಲೇ ತೋರ್ತಾ ಇರ್ತೀವಿ, ಅವರ ಮೇಲೆ ಅಭಿಮಾನ ತೋರ್ತೀವಲ್ಲ, ಅದು ಒಳಗಿರೋ ದೇವರಲ್ಲಿ ಗುರಿ ಇಟ್ಟು, ಒಳಗೊಳಗೆ ಗುರಿ ಇಟ್ಟು ಮಾಡಿಬಿಟ್ರೆ ಎಸ್ ದೊಡ್ಡ ಪೂಜೆ. ಅದಕ್ಕೆ ಹೇಳ್ತಾರೆ ಆ ಒಳಗಿನ ಸರ್ಕಲ್ ಅಂತದಲ್ಲ, ನಾವೇನು ಮಾಡ್ತೀವಿ, ಇವರು ನನ್ನ ಅಭಿಮಾನ ಮಾಡುವರು ಒಳಗಿನ ಸರ್ಕಲ್ ಅಂತ ನೋಡುತ್ತೀವಿ. ವಿಜಯದಾಸರ ದೃಷ್ಟಿ ಬೇರೆ ಆಯಿತು. ಎಲ್ಲ ದೇವರ ರೂಪಗಳೇ ಈ ಒಳಗಿನ ಸರ್ಕಲ್ ಅಲ್ಲಿ ನಿಂತ ಭಗವದ್ ರೂಪಗಳು ನನ್ನ ಮೇಲೆ ಇವರಿಗೆಲ್ಲ ಬೇರೆ ಪ್ರೀತಿ ಕೊಡ್ತಾ ಇದ್ದಾನೆ, ಹೆಚ್ಚು ತೋರ್ತಾ ಇದ್ದಾನೆ. ಅಲ್ಲಿರೋ ರೂಪಕ್ಕೆ ಹೆಚ್ಚಾದ ಅಭಿಮಾನ ತೋರಲೇಬೇಕು ನಾನು. ಹೊರಗಿನದ್ದು ಇವನದ್ದೇ ರೂಪ, ಅಲ್ಲಿ ತೋರುವಾಗ ಅಲ್ಲಿ ಸ್ವಾಮಿ ಹೇಗ್ ಮಾಡಿದ ಅದಕ್ಕೆ ತಕ್ಕಂತೆ ತೋರಬೇಕು. ಇದೇ ಪಾತ್ರ ಪಾತ್ರ ವಿಚಕ್ಷಣತ್ವ ಅಂತ ಹೇಳ್ತಾರೆ. ಯದ್ಯಪಿ ಅವರು ಇವರು ಅಲ್ಲಿ ದೇವರಿದ್ದಾರೆ, ಇಲ್ಲಿ ದೇವರಿದ್ದಾರೆ, ಇವರ ಮೇಲೆ ಕೂಡಿಸಿ ಇವನ ಕೆಳಕ್ ಕೂಡಿಸೋದು ಮಾಡ್ತಾ ಇರ್ತಾರೆ ಸಾಮಾನ್ಯವಾಗಿ ದೊಡ್ಡವರನ್ನ ಮೇಲಕ್ಕೆ. ಯಾಕ್ರಿ, ದೇವರು ಒಂದೇ ಅಲ್ಲ, ದೇವರ ದೃಷ್ಟಿಯಲ್ಲಿ ನೀವು ಮಾಡೋದು, ಅಲ್ಲಿ ದೇವರೇ ಇಲ್ಲಿ ದೇವರೇ, ಇಬ್ಬರ ಮುಂದೆ ಕಡೆ ಕೂಡಿಸಿ. ಇಲ್ಲ, ದೇವರೇ ಒಪ್ಪಲ್ಲ ಅಂದ್ರು. ನಾನೇ ಅವರಲ್ಲಿ ಹೆಚ್ಚು ಶಕ್ತಿ ಪ್ರಕಟ ಮಾಡಿದ್ದೇನೆ, ಜ್ಞಾನ ಪ್ರಕಟ ಮಾಡಿದ್ದೇನೆ, ಅಲ್ಲಿ ನನಗೆ ಪೂಜಾ ಜಾಸ್ತಿ, ಇಲ್ಲಿ ಬೇಡ, ಇಲ್ಲಿ ಇಲ್ಲಿ ತಕ್ಕಂತೆ ಮಾಡಿ ಅಂತ ದೇವರೇ ವಿಧಾನ ಮಾಡಿದ್ದಾನೆ. ಆ ರೀತಿಯಲ್ಲಿ ತನ್ನ ಜೋಕೆ ಮಾಡುವವರು, ಅಲ್ಲಿ ಭಗವದ್ ರೂಪಗಳ ವ್ಯಾಪಾರ ಬೇರೆ, ಹಾಗೆ ಮಾನಿಸಿಕೊಂಬ ಸಕಲ ಜನರು ಅವರಲ್ಲಿ ಭಗವದ್ ರೂಪದ ವ್ಯಾಪಾರ ಬೇರೆ. ಇವೆಲ್ಲವೂ ಕೂಡ ಇವರು ನಾನು ನನ್ನ ದೇಹ ಇಂದ್ರಿಯಗಳು ಶ್ರೀಹರಿಯ ಅಧೀನವೇ ಎಂದು ಚಿಂತಿಸಬೇಕು. ಮಾಡೋಣ ಬಿಡ್ರಿ, ಅದಕ್ಕೇನಂತೆ, ದೇವ ನಿನ್ನ ದೀನ ಅಲ್ಲ, ನಿನ್ನ ದೀನ ಅಂದ್ರೆ ಅಷ್ಟು ಸುಲಭ ಅಲ್ಲ ಅದು. ನಿನ್ನ ಅಧೀನ ಎಂಬುದರಲ್ಲಿ ಅಪ್ಲಿಕೇಶನ್ ಬೇರೆ ಕೂತಿದೆ. ಅಂದ್ರೆ ಸ್ವಾಮಿ ಇವರಲ್ಲಿ ನಿಂತು ಇವತ್ತಿಗೆ ನೀನು ಅಭಿಮಾನ ಪಡಿಸ್ತಾ ಇದೀಯ, ನಾಳೆ ಬೆಳಿಗ್ಗೆ ನನ್ನ ಕರ್ಮಾನುಸಾರ ಅವರಲ್ಲಿ ಸ್ವಿಚ್ ಆಫ್ ಮಾಡಿ ರಿವರ್ಸ್ ಗೇರ್ ಅಲ್ಲಿ ಇಟ್ಟರೆ ಅಲ್ವಾ, ಇವರಲ್ಲೇ ನಿನ್ ನಿಲ್ತೀಯ, ನಾಳೆ ಬೆಳಿಗ್ಗೆ ಅವರೆಲ್ಲ ಬೈಲಿಕ್ಕೆ ಶುರು ಮಾಡಿದ್ರೆ ಎಲ್ಲರೂ ಮುಖವೂ ನೋಡದೆ ಆದರೆ ಯಾಕಿಲ್ಲ? ಮನೆಗಳಲ್ಲಿ ನೋಡ್ತಾ ಇರ್ತೀವಿ, ಯಾರು ತುಂಬಾ ಅಭಿಮಾನ ಪಡೋರು ಡೆಡ್ಲಿ ರಿವರ್ಸ್ ಆಗಿ ನಿಂತಿರ್ತಾರೆ. ಅಂದ್ರೆ ಅವೆಲ್ಲ ಗೊಂಬೆಗಳು. ಒಳಗೆ ಸ್ವಾಮಿ ಎಷ್ಟು ಕಾಲ ಅಭಿಮಾನ ಪಡು ಅಂದ್ರೆ ಪಡ್ತಾರೆ, ಇಲ್ಲ ರಿವರ್ಸ್ ಆಗಿ ನಿಲ್ಲು ಅಂದ್ರೆ ನಿಲ್ತಾರೆ. ಅದಾಗ ನಾನು ಯಾರ ಮೇಲೆ ಸಿಟ್ಟು ಮಾಡಬೇಕು? ಗೊಂಬೆ ಮೇಲೆ ಮಾಡಬೇಕಾ, ಒಳಗಿರೋ ದೇವರ ಮೇಲೆ ಮಾಡಬೇಕಾ, ನನ್ನ ಕರ್ಮದ ಮೇಲೆ ಮಾಡಬೇಕಾ? ನನ್ನ ಕರ್ಮಕ್ಕೆ ತಕ್ಕಂತೆ ಸ್ವಾಮಿ ಕೊಡಿಸ್ತಾ ಇದ್ದಾನೆ. ಅದರ್ಥ ಆಯ್ತಾ? ಸೈಲೆಂಟ್ ಆಗಿರ್ತೀವಿ, ಸ್ವಾಮಿ ನನ್ನ ಕರ್ಮಾನುಸಾರ ಮಾಡಿಸ್ತಾ ಇದೀಯಾ, ನನ್ನ ಕರ್ಮ ಮುಗಿತಾ ಈ ಕಾಟ ಇರಲ್ಲ, ಕರ್ಮ ಮುಗಿತಾ ಕಾಟ ಇರಲ್ಲ, ಕರ್ಮ ಇತ್ತ ಕಾಟ ಇದ್ದೇ ಇರುತ್ತೆ. ಕರ್ಮ ತಕ್ಕಂತೆ ಕಾಟ ಒಳ್ಳೆದಕ್ಕಾಗಿ ಕೊಡ್ತಾ ಇದೀಯಾ, ನೋ ಪ್ರಾಬ್ಲಮ್, ಏನು ಬೇಕಾದ್ರೂ ಕೊಡು, ಇಷ್ಟೇ ತಡೆಯೋ ತಾಕತ್ತು ಕೊಡು, ಅಷ್ಟೇ ತಡೆಯೋ ತಾಕತ್ತು ಕೊಟ್ರೆ ಸಾಕು, ಅದನ್ನೇ ಹೇಳ್ತಾ ಇದ್ದಾರೆ. ಅಂದರೆ ದೇವರ ಅಧೀನ ಎಂಬ ಚಿಂತನೆ ಏನು ಕೊಡುತ್ತೆ ನಮ್ಮನೆಗೆ, ನಮಗೆ ಅಂದ್ರೆ ಮನಸ್ಸಿಗೆ ಪ್ರಶಾಂತತೆ ಕೊಡುತ್ತೆ. ಅಲ್ಲ ಮೊದಲು ಟೆನ್ಷನ್ ಇರುತ್ತಲ್ಲ, ಏನು ಅಂದ್ರೆ ಇವರೆಲ್ಲ ನನ್ನವರೇ, ಇವರೆಲ್ಲ ನನ್ನವರೇ, ಎರಡು ದುಃಖ, ಯಾವಾಗ ಬಿಟ್ಟು ಹೋಗ್ತಾರೋ ಏನು, ಇವರೆಲ್ಲ ಹೋಗ್ಬಿಟ್ರೆ ಹೇಗೆ, ಇವರೆಲ್ಲ ಇದ್ದು ನಾನೇ ಹೋಗ್ಬಿಟ್ರೆ ಇವರೆಲ್ಲ ಹೇಗಿರ್ತಾರೋ ಏನು, ಪಾಪ ಹೋಗಿ ನೋಡೋಣ ಏನ್ ಚೆನ್ನಾಗೇ ಇರ್ತಾರೆ, ಯಾರಿಗೂ ಏನಾಗಲ್ಲ. ನಾವ್ ಅನ್ಕೊಂತೀವಿ ನಾವಿಲ್ಲದಿದ್ರೆ ಇವರಿಗೆಲ್ಲ ಪಾಪ ಬಹಳ ತೊಂದರೆ ಆಗ್ಬಿಡುತ್ತೆ, ಸತ್ತೋಗ್ಬಿಡ್ತಾರೆ ಅಂತ. ಏನ್ ನಮ್ನ ಅಪ್ಪ ಅಮ್ಮಂದ್ರ ಹೋದ ಕಾಲಕ್ಕೆಲ್ಲ ನಾವೇ ಸತ್ತೋಗ್ಬಿಟ್ವಾ, ಚೆನ್ನಾಗಿಲ್ಲ, ನೆನೆಸೋ ಇಲ್ಲ, ವರ್ಷಕ್ಕೊಮ್ಮೆ ನೆನೆಸ್ತೀವಿ ಅಷ್ಟೇ ಅಲ್ವಾ. ಹಾಗೆ ನಾವು ಹೋದ್ರು ಅಷ್ಟೇ, ನಮ್ಮವರು ಹಾಗೆ ಸೈಲೆಂಟ್ ಆಗಿರ್ತಾರೆ, ಅವ್ರ ಪಾಡಿಗೆ ಅವರು ಇರ್ತಾರೆ. ಆದರೆ ಇದ್ದಷ್ಟು ಕಾಲ ನಮಗೆ ಕುದಿಯಾಟ ಏನದು, ನಾನು ಹೋಗ್ಬಿಟ್ರೆ ಇವರಿಗೇನಾಗುತ್ತೋ, ನಾನು ಹೋಗ್ಬಿಟ್ರೆ ಇವನೇನಾಗುತ್ತೋ, ಕುದಿಯಾಟ ಒಂದಿದೆ. ಎರಡನೇದು ಇವರೇ ಹೋಗ್ಬಿಟ್ರೆ ನಾನೇನ್ ಮಾಡ್ಲಿ, ನನ್ನ ಯಾರು ನೋಡ್ಕೊಂತಾರೆ, ಇವರೆಲ್ಲ ಇಲ್ಲ ಅಂಗಿದ್ರೆ ಏನು ಗತಿ, ಈ ಚಿಂತೆ. ಇನ್ನ ನಾನಾ ರೀತಿ ಬರುತ್ತಲ್ಲ ಅದರಲ್ಲಿ, ನಾನುಗಾಲವು ಚಿಂತೆ, ಇವನಿಗೆ ಸೀಟು ಬಂದಿಲ್ಲ ಅದಕ್ಕೆ ಚಿಂತೆ, ಇವರಿಗಿದಾಗಿಲ್ಲ ಅದು ಚಿಂತೆ, ನನಗಿದಾಗಿಲ್ಲ ಈ ಚಿಂತೆ. ಅದಕ್ಕೆ ಹೇಳ್ತಾರೆ ದೇವ ಫಿಕ್ಸ್ ಮಾಡಿದ್ದಾನೆ, ಎಲ್ಲದಕ್ಕೂ ಫಿಕ್ಸ್ ಮಾಡಿದ್ದಾನೆ. ಆ ಟೈಮ್ಗೆ ಅಲಾರಾಮ್ ಸೆಟ್ ಮಾಡಿರ್ತಾನೆ, ಬಂದೇ ಬರುತ್ತೆ, ಇಲ್ಲ ಬರೋದೇ ಇಲ್ಲ, ಸೋಮ್ನೆ ಯಾಕೆ ಒಣ ಚಿಂತೆ. ಅದಕ್ಕೆ ಹೇಳ್ತಾ ಇದ್ದಾರೆ ದೇವರ ಅಧೀನ ಎಂಬ ಶಬ್ದದಲ್ಲಿ ಇವೆಲ್ಲ ಬಂತು. ಏನೇನ್ ನೋಡ್ತೀರಾ ಸ್ವಾಮಿನಿ ಕೊಟ್ಟಿಯ, ಯಾವಾಗ ತಗೊಂಡು ಹೋಗ್ತೀಯೋ ಗೊತ್ತಿಲ್ಲ, ಇಷ್ಟು ಜನನ ಕೊಟ್ಟಿದೀಯಾ, ಪದಾರ್ಥಗಳು ಕೊಟ್ಟಿದೀಯಾ, ಶರೀರ ಕೊಟ್ಟಿದೀಯಾ, ಯಾವಾಗ ಏನ್ ಬ್ರೇಕ್ ಡೌನ್ ಮಾಡ್ತೀಯೋ ಏನ್ ಮಾಡ್ತೀಯೋ ಗೊತ್ತಿಲ್ಲ ಅಂತ ಚಿಂತನೆ ಮಾಡ್ತಾ, ಕೊಟ್ಟಷ್ಟು ಕಾಲ ನಿನ್ನ ಚಿಂತನೆ ಮಾಡುವ ಭಾಗ್ಯ ಕೊಡು ಹರಿಯೇ ಅಂತ ಇದ್ರೆ, ಅವಾಗ ಯಾವ್ದು ಹೋದ್ರು ಕೂಡ ಹೇಗೂ ಹೋಗ್ಬೇಕಾಗಿತ್ತು, ಅವಾಗ ಹೋಗೋದು ಇವಾಗ ಹೋಗಿದೆ, ಗೋವಿಂದ ಹೊರಟೋಗ್ತಾ ಇರ್ತೀವಿ. ಟೆನ್ಷನ್ ಇರಲ್ಲ ಮನಸ್ಸಿನಲ್ಲಿ, ಪ್ರಶಾಂತತೆ ಬರ್ತಾ ಇರುತ್ತೆ. ಅವಾಗ ಲೈಫ್ ಹೇಗಿರುತ್ತೆ ಅಂದ್ರೆ ಸ್ಟಡಿಯಾಗಿ ಹೋಗ್ತಾ ಇರ್ತೀವಿ, ಸಬ್ಜೆಕ್ಟ್ ಒಂದೇ. ಅವಾಗ ಯಾರು ನೋಡಿದ ಕೂಡ ದೇವರನ್ನ ಬಿಟ್ಟು ಇವರೇನಾಗ್ತಾರೋ ಇವರೇನಾಗ್ತಾರೋ ಏನಾಗ್ತಾರೋ ಇದೇ ಚಿಂತೆಯಲ್ಲಿ ದೇವರನ್ನ ಬಿಟ್ಟಿದ್ವಿ. ಈಗ ಇದು ಯಾವಾಗಾದ್ರೂ ಹೋಗೋದೆ, ಸುಮ್ಮನೆ ಯಾಕೆ ಒದ್ದಾಡಬೇಕು, ಇದ್ದಷ್ಟು ಕಾಲ ಇರಲಿ, ಇದ್ದಷ್ಟು ಕಾಲ ಅಲ್ಲಿ ದೇವರನ್ನ ನೋಡಿ ಪೂಜಾ ಮಾಡೋಣ, ಇಲ್ಲ ಬಹಳ ಒಳ್ಳೇದಾಯ್ತು, ಬೇಕಾದ್ದು ಇವನೇ ಅಂತ ಹೇಳಿ ಎಲ್ಲರಲ್ಲಿ ಇವನನ್ನೇ. ಇವಾಗ ಏನಾಯ್ತು, ಒಂದು ಶಟರ್ ಓಪನ್ ಮಾಡಿದ್ರೆ ಫ್ಲೋ ಎಲ್ಲ ಒಂದೇ ಕಡೆ ಹೋಗುತ್ತೆ, ಅದು ಮುಚ್ಚಿ ಇನ್ನೊಂದು ಕಡೆ ಶಟರ್ ಓಪನ್ ಮಾಡಿದ್ರೆ ಫ್ಲೋ ಅಂತೂ ಇದೆ. ನಮ್ಮಲ್ಲಿ ಮನಸ್ಸು ಯಾವಾಗ್ಲೂ ಒಂದು ಕಡೆ ಹೋಗ್ಬೇಕು ಹೋಗ್ಬೇಕು ಅಂತ ನೀರಿನ ತರ, ಅದಕ್ಕೆ ಎಲ್ಲರ ಕಡೆ ಹೋಗೋ ಮನಸ್ಸಿಗೆ ಶಟರ್ ಹಾಕ್ಬಿಟ್ಟು ದೇವರ ಕಡೆ ಓಪನ್ ಮಾಡಿಬಿಟ್ರೆ ಆಯ್ತು, ಅಲ್ಲೇ ಹೋಗ್ತಾ ಇರುತ್ತೆ. ಅದು ಬಂತ ಸಂತೋಷ ಇರುತ್ತೆ. ಅದಕ್ಕೆ ಹೇಳ್ತಾರೆ ಆವಾಗ ವ್ಯಾಕುಲ ಇರಲ್ಲ. ಬಂದ್ರ ನೀವು ಬಹಳ ದೊಡ್ಡವರು, ಚೆನ್ನಾಗಿ ಉಪನ್ಯಾಸ ಮಾಡ್ತೀರಿ, ಬಹಳ ಇದು ನಿಮ್ಮಿಂದ ಉದ್ದಾರ ಆಗ್ತೀವಿ, ಬಹಳ ಒಳ್ಳೇದಪ್ಪ. ಇನ್ನೊಬ್ರು ಬಂದು ನೀವೆಲ್ಲ ಜಗತ್ತನ್ನು ಹಾಳು ಮಾಡ್ತಾ ಇದ್ದೀವಿ, ಏನಿಲ್ಲ ನೀವು ಬಂದದ್ದಕ್ಕೆ ಜಗತ್ ಹಾಳಾಯಿತು, ಬಹಳ ಒಳ್ಳೇದು. ಅದಕ್ಕೆ ಏನಾಯ್ತು, ಸ್ವಾಮಿ ಏನು ಕೊಟ್ಟರು ತಗೋಬೇಕಲ್ಲ, ಸ್ವಾಮಿ ಯಾರಿಂದ ಏನ್ ನುಡಿಸಿದ್ರು ಹರೇ ನಿನ್ನ ಸಂಕಲ್ಪ, ನೀನಂತೂ ಕಳಿಸಿದೀಯ, ನುಡಿಸ್ತಾ ಇದೀಯ, ತಿಳಿಸಿದ್ದು ನುಡಿಸ್ತಾ ಇದೀಯ, ನಿನ್ನ ಪೂಜಾ ಹರಿಯೇ, ಗೋವಿಂದ ಹೊರಡೋಣ. ನಮಸ್ಕಾರ ಪೋಸ್ಟ್ ದೇವರಿಗೆ, ತಿರಸ್ಕಾರ ಅವನಿಗೆ ಪೋಸ್ಟ್, ನಿನ್ನಿಟ್ಟ ಏನು ಬೇಕಾದ್ರೂ ಮಾಡು. ಹೇಳ್ತಾರೆ ವಂದನ ನಿಂದ್ಯೆಯು ಹರಿಗೆ ಬಲು ಸ್ತೋತ್ರವೆಂದೆನ್ನು. ವ್ಯಾಕುಲ ಪಿಡಿಯದೆ ಚಿಂತಿಸಬೇಕು ನೀನೇ, ನೀನೇ ಅಂದ್ರೆ ಆ ಒಳಗಿರತಕ್ಕಂತಹ ಭಗವಂತನ ಅಧೀನನಾಗಿ ನೀ ಚಿಂತನೆ ಸಿಂಧಿಸಬೇಕು. ಹೀಗೆ ಮಾಡಿದರೆ ಅಂದ್ರೆ ಈ ಬೇಸ್ ಇಟ್ಟುಕೊಂಡು ನೀ ಸಾಧನೆ ಮಾಡ್ಲಿಕ್ಕೆ ಹೊರಟರೆ ಲೌಕಿಕವಾದರೂ ವ್ಯರ್ಥವಾಗದು. ನೀ ಮಾಡಿದ ಆಫೀಸ್ ಹೋದರು ಏನ್ ಮಾಡಿದ್ರು ಕೂಡ ವ್ಯರ್ಥ ಆಗಲ್ಲೋ, ಎಲ್ಲ ದೇವರ ಪೂಜಾ ಆಗ್ತಾ ಬರುತ್ತೆ. ವೈದಿಕವೆನಿಸುವುದು ಎತ್ತಲಾದರೂ ನೋಡೇ, ಎಲ್ಲಿ ನೋಡಿದ್ರು ಕೂಡ ನೀವು ಮಾಡಿದ ಕೆಲಸ ಎಲ್ಲ ವೈದಿಕ ಆಗುತ್ತೆ. ಆ ದೇವರ ಚಿಂತನೆ ಇಲ್ಲದೆ ವೈದಿಕದ ಕೆಲಸವೇ ಶುದ್ಧ ವೈದಿಕ ವೃತ್ತಿ, ಲೌಕಿಕ ಮಾಡಲ್ಲ, ಉದ್ಯೋಗ ಮಾಡಲ್ಲ, ಬರೇ ವೈದಿಕ ಮಾಡ್ತೀವಿ, ದೇವರ ಸ್ಮರಣೆ ಇಲ್ಲ, ಶುದ್ಧ ಲೌಕಿಕ ಅಂದ್ರು. ಶುದ್ಧ ಲೌಕಿಕ ಆಯಿತು, ದೇವರ ಸ್ಮರಣೆ ಇಲ್ಲದ ವೈದಿಕ ಲೌಕಿಕ, ದೇವರ ಸ್ಮರಣೆ ಇರುವಂತಹ ಲೌಕಿಕ ವೈದಿಕ ಅಂದ್ರೆ ದೇವರ ಸ್ಮರಣೆ ಪ್ರಧಾನ ಅಂದ್ರು. ದೇವರ ಸ್ಮರಣೆ ಇರುವ ವೈದಿಕ ಶ್ರೇಷ್ಠ. ಇಲ್ಲಿ ಎರಡು ಬಂತು, ಮತ್ತು ದೇವರ ಸ್ಮರಣೆ ಇರುವ ಲೌಕಿಕ,
ದೇವರ ಸ್ಮರಣೆ ಇರುವ ವೈದಿಕ ಅದರಲ್ಲಿ ಯಾವುದು ಜಾಸ್ತಿ? ಆ ವೈದಿಕವೇ ಶ್ರೇಷ್ಠ ಅಂದು. ಏಕೀಭೂತ ನಮ್ಮ ವಿಜಯ ವಿಠಲರೇಯ, ಈ ತರ ಚಿಂತನೆ ಮಾಡಿದರೆ ಏಕೀಭೂತ ನೋಡಿ ಎಂಥ ಶಬ್ದಗಳು ಹಾಕ್ತಾರೆ. ಇಷ್ಟು ಹೇಳಿದ್ದೇನಯ್ಯ, ಅವನ ರೂಪಗಳು ಅವನಿಗೆ ಚಿಂತನೆ, ಐಕ್ಯ ಚಿಂತನೆ ಮಾಡುವುದೇ ದೊಡ್ಡ ಸಾಧನೆ ಅಂತ ಹೇಳಿದರು. ಅವಕ್ಕೆ ಹೇಳಿದ್ರು ಒಂದು ಮಾತಲ್ಲಿ, ಏಕೀಭೂತ ನೀನು ಏನು ನುಡಿದ್ರು ನಡೆದರು ಮಾತಾಡಿದ್ರು ಏನು ಮಾಡಿದ್ರು ನೋಡಿದ್ರು ಅಲ್ಲಲ್ಲಿ ಬಂದ ರೂಪಗಳನ್ನ ನಿನ್ನ ಬಿಂಬನಲ್ಲಿ ಐಕ್ಯ ಚಿಂತನೆ ಮಾಡಿದೀಯಾ? ದೇವರು ಏಕೀಭೂತನಾದನ ತನ್ನ ರೂಪಗಳಿಂದ ತಾನು ಅಂತ ಸ್ವಾಮಿ, ನೀನು ಏನೇನು ರೂಪಗಳು ಅವನಲ್ಲಿ ಐಕ್ಯ ಮಾಡುತ್ತೀಯೋ ಏಕೀಭೂತನಾದ ಸ್ವಾಮಿ ವಿಜಯ ವಿಠಲರೇಯ ಏನು ಮಾಡುತ್ತಾನೆ? ಸಾಕುವ ಸಾಕುವ ಇಹ ಪರದಲ್ಲಿ ಒಲಿದು, ಇಹ ಪರದಲ್ಲಿ ಒಲಿದು ಬಿಡುತ್ತಾನಪ್ಪ. ಸಿಂಪಲ್ ಟೆಕ್ನಿಕ್ ಹೇಳಿಕೊಳ್ತಾ ಇದ್ದಾರೆ. ಕೇಳ್ತೀವಿ ಮಾಡಲ್ಲ, ಅದೊಂದು ಒಳ್ಳೆ ಫೆಸಿಲಿಟಿ ಕೂತ್ಕೊಂಡ್ಬಿಟ್ಟಿದೆ. ಅದು ಯಾವಾಗ ಹೋಗುತ್ತೋ ಗೊತ್ತಿಲ್ಲ, ದೆವ್ವ ಇದ್ದಂಗೆ ಕೂತ್ಕೊಂಡಿದೆ. ಎಷ್ಟೋ ಕೇಳ್ತೀವಿ, ಕೇಳೋ ಕಾಲಕ್ಕೆ ಸರಿ ಕೇಳಲ್ಲ, ಕೇಳೋ ಕಾಲಕ್ಕೆ ಕೇಳಲ್ಲ. ಅವಾಗೇ ಅರ್ಧ ನಿದ್ದೆ ಬರ್ತಾ ಇರುತ್ತೆ, ಅರ್ಧ ಹೋಗ್ತಾ ಇರುತ್ತೆ, ಎಲ್ಲ ಮಾಡ್ತಾ ಇರುತ್ತೆ, ಇಲ್ಲಿರ್ತೀವಿ ಅಲ್ಲೂ ಹೋಗ್ತಾ ಇರ್ತೀವಿ, ಇದಕ್ಕಿದ್ದ ಮನೆ ನೆನಪಾಗ್ತಾ ಇರುತ್ತೆ, ಏನು ನಮ್ಮ ಪ್ರಾರಬ್ಧ ಕೂತಿದೆ ಅದಕ್ಕೆ ಹೇಳ್ತಾ ಇದ್ದಾರೆ. ದ್ವಿವಿಧ ಕರ್ಮಗಳ ಹರಿಯಾಧೀನ ಚಿಂತನೆ, ದ್ವಿವಿಧ ಕರ್ಮಗಳು ಏನ್ ಬೇಕಾದ್ರೂ ತಗೊಳ್ಳಿ, ಕಾಮ್ಯಕರ್ಮ ನಿಷ್ಕಾಮ ಕರ್ಮ, ಒಳ್ಳೆ ಕರ್ಮ ಕೆಟ್ಟ ಕರ್ಮ, ಅದೇ ನಿಷ್ಕಾಮ ಕರ್ಮ ಸಕಾಮ ಕರ್ಮ, ಲೌಕಿಕದ್ದು ಆದ್ಮೇಲೆ ವೈದಿಕದ್ದು, ಪುಣ್ಯಕರ್ಮ ಪಾಪಕರ್ಮ ಹೇಳ್ತಾ ದ್ವಿವಿಧ ಕರ್ಮಗಳ ಅಂದ್ರು. ಎರಡೆರಡು ಸೆಟ್ ಮತ್ತಾ ಇದೆ. ಹರಿ ಅಧೀನ ಚಿಂತನೆ, ಕರ್ಮ ಸಮರ್ಪಣ ಎಂಬ ಶಬ್ದಕ್ಕೆ ಬ್ಯೂಟಿಫುಲ್ ಎಕ್ಸ್ಪ್ಲನೇಷನ್. ಕರ್ಮ ಸಮರ್ಪಣ ಅಂದ್ರೆ ಹರಿ ಅಧೀನ ಚಿಂತನೆ, ಅದು ಪುಣ್ಯ ಆದ್ರೂ ಪಾಪ ಆದ್ರೂ ಸರಿ ಆ ದೇವರು ತಿಂಬಲ್ಲ. ಬಹಳ ಜನ ತಪ್ಪು ತಿಳ್ಕೊಂಡಿರ್ತೀವಿ ನಾವು, ಪುಣ್ಯ ಪಾಪಗಳಲ್ಲಿ ಪುಣ್ಯ ತಿಂದುಬಿಡ್ತಾನೆ ಪಾಪ ತಗೊಳ್ಳಲ್ಲ ಅಂತ. ಯಾಕೆ? ಶುಭಂ ಪಿಬತ್ಯ ಸೌ ನಿತ್ಯಂ ನಾಶುಭಂ ಸಹರಿ ಪಿಬೇತು, ದೇವರು ಶುಭವನ್ನೇ ಕುಡಿದು ಬಿಡ್ತಾನೆ, ಅಶುಭವನ್ನು ಕುಡಿಯಲ್ಲ ಅಂದ್ರೆ ನಮ್ಮ ಪುಣ್ಯ ಕುಡಿದು ಬಿಡ್ತಾನೆ ಪಾಪ ಕುಡಿಯಲ್ಲ ಅಂತ. ಕರ್ಮ ದೇವರಿಗೆ ನಮ್ಮ ಪುಣ್ಯಕರ್ಮ ಆಗಲಿ ಪಾಪ ಕರ್ಮ ಆಗಲಿ ಕರ್ಮ ಫಲವನ್ನ ಉಣ್ಣುವ ಕರ್ಮ ಅವನಿಗೆಲ್ಲಿದೆ? ಇಲ್ಲವೇ ಇಲ್ಲ ಅವನಿಗೆ. ಅದಕ್ಕೆ ನಮ್ಮ ಪುಣ್ಯಕರ್ಮ ಆದರೂ ಪಾಪ ಕರ್ಮ ಆದರೂ ಅವನಿಗೆ ಕಸವೇ. ನಾವು ಉಣಬೇಕದನ್ನ, ನಮಗೆ ಉಣಿಸೋ ಅಂತ ದೇವರ ಅಧೀನ ಚಿಂತನೆ ಮಾಡುವುದೇ ಕರ್ಮ ಸಮರ್ಪಣೆ ಮಾಡುವುದಷ್ಟೇ ಹೊರತು ಅವರ ಅಧೀನ ತಿಳಿದು. ಅದಕ್ಕೆ ವಿವಿಧ ಕರ್ಮಗಳ ಹರಿಯಾಧೀನ ಚಿಂತನೆ ವಿವರಿಸಿ ಮಾಡಲು ವಿಜಯ ವಿಠಲಗೆ ಪ್ರೀತಿ. ಚೆನ್ನಾಗಿ ಆ ಹೀಗಿದೆ ಹೀಗಿದೆ ಸ್ವಾಮಿ ನಿನ್ನ ಅಧೀನ ಅಂತ ಮಾಡ್ತಾ ಇದ್ರೆ ಭಗವಂತ ಪ್ರೀತನಾಗ್ತಾನೆ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾನೆ. ಎಂಬಲಿಗೆ ಒಂದು ಸುಳಾದಿ ಮುಗಿಯಿತು, ಇನ್ನೊಂದು ಸುಳಾದಿಗೆ ಹೋದರೆ ನಮ್ಮಲ್ಲಿ ಭಗವಂತ ವಿಶೇಷವಾಗಿ ಒಂದು ರೂಪ ತಿಂತಾನೆ, ಬಿಂಬರೂಪಿ, ಅದನ್ನು ಪುರುಷ ರೂಪ ಅಂತ ಕರೀತಾರೆ. ಹೊರಗೆ ಕಾಲರೂಪ, ಪುರುಷ ಕಾಲ ರೂಪಗಳ ಉಪಾಸನೆ. ಒಳಗಿದ್ದು ರಕ್ಷಣೆ ಮಾಡುತ್ತಾನೆ, ಹೊರಗಿದ್ದು ರಕ್ಷಣೆ ಮಾಡುತ್ತಾನೆ. ನಮ್ಮನ್ನ ಒಳಗಿದ್ದು ರಕ್ಷಣೆ ಮಾಡುವ ರೂಪ ಬಿಂಬನೇ ಆದರೆ ಅವನದ್ದೇ ಇನ್ನೊಂದು ರೂಪ ಕಾಲರೂಪ. ಎರಡೂ ಕೂಡ ಚೆನ್ನಾಗಿ ತಿಳ್ಕೊಳ್ಳಿ. ಹೇಳ್ತಾರೆ, ಚೇತನ ಚೇತನಾಂತರ್ಗತ ಭಗವದ್ರೂಪ ಚಾತುರ್ಯ ದುಂದ ಉಂಟು ಅಣುಮಹತ್ತು. ಚೇತನ ಅಚೇತನ ಅಂತರ್ಗತ ಭಗವದ್ರೂಪ, ಚೇತನಗಳ ಒಳಗೆ ಜೀವರಾಶಿಗಳ ಒಳಗೆ ಮತ್ತು ಅಚೇತನಗಳ ಒಳಗೆ ಇರುವಂತ ಭಗವದ್ರೂಪ ಹೇಗಿದೆ ಅಂದ್ರೆ ಚಾತುರ್ಯದಿಂದ ಉಂಟು. ಚತುರ ನಾಲ್ಕು ರೀತಿಯಲ್ಲಿದೆ ಅಷ್ಟೇ ಅಲ್ಲ, ಚಾತುರ್ಯದಿಂದ ಉಂಟು ಬಹಳ ಟೆಕ್ನಿಕ್ ಆಗಿ ಕೂತಿದ್ದಾನೆ. ಹೇಗೆ? ಅಣು ಮಹತ್ತು, ಅಣುರೂಪ ಮಹದ್ರೂಪ ಎರಡೂ ಇದೆ. ಆತುಮದೊಳು ನೆಲಸಿ, ಆತುಮದೊಳು ನೆನಸಿ ನಾನಾ ಬಗೆಯಿಂದ ಗಾತುರ ಇಂದ್ರಿಯಂಗಳ ಕಾರ್ಯ ತಿಳಿದು. ಹೇಳುತ್ತಾರೆ ಈ ಒಳಗೆ ಈ ಭಗವಂತನ ಸೂಕ್ಷ್ಮ ರೂಪಗಳನ್ನ ಸ್ಥೂಲ ರೂಪಗಳನ್ನ ನೆನೆಸಿ ಗಾತುರ ಶರೀರ ಇಂದ್ರಿಯಗಳ ಕಾರ್ಯ ತಿಳಿದು ದೇವರೇ ನನ್ನಲ್ಲಿ ನಿಂತು ಆ ಕಾರ್ಯ ಮಾಡಿ ಮಾಡಿಸ್ತಾ ಇದ್ದಾನೆ ಅಂತ ತಿಳಿದು ಮುಂದೇನು ಅಂದರೆ ಭೌತಿಕ ನೆಚ್ಚದಿರು ಬಂದದ್ಯಾವುದಕ್ಕೆ ನೋಡಿಕೋ ಬೇಗ ಬೇಗ ಇಷ್ಟು ಸಿಲೆಬಸ್ ನಿಂಗೆ ಕೊಟ್ಟದ್ದು 100 ವರ್ಷ ಪ್ರತಿ ದಿವಸ ಪ್ರತಿ ಕ್ಷಣ ಆದರ ಪೂರ್ವಕ ದೇವರನ್ನ ನೆನೆದು ಬರಲಿಕ್ಕೆ ನಿನ್ನ ಕಳಿಸಿದ್ದು ಜಸ್ಟ್ ಇಟ್ ಈಸ್ ದಿ ಸಿಲೆಬಸ್ ನಥಿಂಗ್ ಎಲ್ಸ್ ದೇವರನ್ನ ಇವತ್ತು ನಾನು ಬದುಕಿದೆ ಬೆಳಿಗ್ಗಿಂದ ರಾತ್ರಿ ಪರ್ಯಂತ ನಿದ್ದೆ ಆದ್ಮೇಲೆ ನಮ್ಮ ಕೈಯಲ್ಲಿಲ್ಲ ನಿದ್ದೆಗೆ ಮೊದಲು ಎಚ್ಚರ ಆದ ಮೇಲೆ ಮಧ್ಯಾಹ್ನ ನಿದ್ದೆ ಹೇಳ್ತಾ ಇಲ್ಲ ರಾತ್ರಿ ನಿದ್ದೆ ಮಧ್ಯಾಹ್ನ ಮಲಗ್ತೀವಿ ಮತ್ತೆ ಇಂಟರ್ವ್ಯೂ ಅದು ಬೇಡ ಮಾಮೂಲಾಗಿ ಬೆಳಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲಗೋ ಪರ್ಯಂತ ಇರತಕ್ಕಂಥ ಪ್ರತಿಯೊಂದು ಕ್ಷಣ ಶ್ರೀಹರಿಯ ಪಾದದಲ್ಲೇ ಆಧಾರಪೂರ್ವಕವಾಗಿ ಮನಸ್ಸಿಡಬೇಕು ಇದಕ್ಕಾಗಿ ನಾವು ಬಂದದ್ದು ಇಟ್ ಈಸ್ ದ ಮೈನ್ ಸಿಲೆಬಸ್ ಅದು ಒಂದು ಕಡೆ ಕೂತು ಮಾಡಲಿಕ್ಕೆ ಋಷಿಮುನಿಗಳಂತೆ ನಮಗಾಗಲ್ಲ ಅದಕ್ಕೇನು ಮಾಡಬೇಕು ಅಂದರೆ ಗಾತುರ ಇಂದ್ರಿಯಗಳ ಕಾರ್ಯ ತಿಳಿದು ನಮ್ಮ ಶರೀರದಲ್ಲಿ ಇಂದ್ರಿಯಗಳಲ್ಲಿ ಭಗವಂತ ಹೇಗೆ ಹೇಗೆ ಮಾಡಿಸ್ತಾ ಇದ್ದಾನೆ ನೋಡಿ ಅಲ್ಲಲ್ಲೇ ದೇವರನ್ನ ಸ್ಮರಣೆ ಮಾಡುತ್ತಾ ಬಂದರೆ ಏನಾಗುತ್ತೆ ಅಡಿಗೆ ಮಾಡಿದುವು ಪಾತ್ರೆ ತಿಕ್ಕಿದುವು ಆಫೀಸ್ಗೆ ಹೋದುವು ಬಂದುವು ತಿರುಗಿದುವು ಅಲ್ಲಲ್ಲೇ ದೇವರನ್ನ ಹುಡುಕ್ತಾ ಹೋದರೆ ಕೆಲಸಗಳು ಆಯಿತು ದೇವರ ಸ್ಮರಣೆ ಎಡಬಿಡದೆ ಬಂತು ಮೈನ್ ಪರ್ಪಸ್ ದೇವರ ಸ್ಮರಣೆ ಬರಬೇಕು ಹಾಗಂತ ಜೀವನ ಮಾಡುವುದು ಬಿಡಬಾರದು ಡಬಲ್ ಸರ್ಕಸ್ ತರ ಸರ್ಕಸ್ ಮಾಡ್ತಾನೆ ಇರಬೇಕು ಅವ್ರು ಎರಡು ಮಾಡ್ತಾರೆ ನೋಡಿ ಸರ್ಕಸ್ ಮಾಡೋರು ಏನು ಎಲ್ಲಿಂದೆಲ್ಲಿಗೆ ಆ ಹಗ್ಗ ತರ್ತಾರೆ ಹಗ್ಗದ ಮೇಲೆ ಹಿಂಗ್ ಬರುತ್ತಾರೆ ಅದು ಬಿಟ್ಟು ಇನ್ನೊಂದು ಹಗ್ಗಕ್ಕೆ ಹಾರತಾ ಇರ್ತಾರೆ ಹೌದಾ ಕೆಲಸ ಮಾಡ್ತಾನೆ ಇರ್ತಾರೆ ಇನ್ನೊಂದು ಕಂಪಲ್ಸರಿ ನೋಡ್ತಾರಾ ಇಲ್ವಾ ಬಿದ್ದರೆ ಹಲ್ಲು ಮುರಿಯುತ್ತೆ ಅಂತಿರುತ್ತಲ್ಲ ಸೇಫ್ಟಿ ನೋಡಿಕೊಂಡೇನೆ ಹಾರತಾ ಇರ್ತಾರೆ ಅವರು ಯಾರಾದ್ರೂ ಸರಿ ಜನಗಳೆಲ್ಲ ಬಹಳ ಚಪ್ಪಾಳೆ ತಟ್ತಾ ಇದ್ದಾರೆ ಅಂತ ಸೇಫ್ಟಿ ಬಿಟ್ಟು ಹುಚ್ಚುಚ್ಚಾಗಿ ಹಾರಲಿಕ್ಕೆ ಹೋಗ್ತಾರಾ ಇಲ್ಲ ನಾವು ಮಾಡ್ತಾ ಇದ್ದೇವೆ ನಾವು ಮಾಡೋದು ಹಾರಾಟ ಎಲ್ಲ ನೋಡಿ ಸಂತೋಷ ಪಡಲಿ ಅಂತ ಹೌದಲ್ವಾ ನಮ್ಮ ಸಾಧನೆ ನೋಡಿ ಎಲ್ಲರೂ ಚಪ್ಪಾಳೆ ತಟ್ಲಿ ಆ ಕೂತಿರತ್ತ ನೋಡಿ ಪ್ರಸ್ತಾವ ನಾಮಕ ಭಗವಂತ ಮನುಷ್ಯರಲ್ಲಿ ಬೆಳಿಗ್ಗೆ ಪ್ರಶಂಸಾ ಕಾಮಾಶ್ಚ ಭವಂತಿ ಒಂದು ಹಾಡು ಹೇಳಿದ್ರು 4 ಜನ ನೋಡ್ತಾರಾ ಇಲ್ಲ ಒಂದು ಸ್ತೋತ್ರ ಹೇಳಿದ್ರು ನಾನು ಹೇಳಿದ್ರು ಯಾರು ನೋಡ್ತಾ ಇದ್ದಾರೆ ನನ್ನನ್ನ ಪೂಜಾ ಮಾಡಿದ್ರು ಸರಿ 8 ಜನ ನೋಡ್ತಾರೆ ನಂದು ಇದೇ ದೇವ ಕೂತಿರುತ್ತೆ ನಾನು ಸೇರಿಕೊಂಡೇ ಹೇಳ್ತಾ ಇದ್ದೀನಿ ಎಲ್ಲ ಹೊಲಸಲ್ಲಿ ಓಡಾಡ್ತಾ ಇರ್ತೀವಿ ನಾವು ಚೂರು ಹೆಚ್ಚು ಚೂರು ಕಡಿಮೆ ಅಷ್ಟೇ ಅದಕ್ಕೆ ಹೇಳ್ತಾ ಇದ್ದಾರೆ ಆ ಒಳಗಿರತಕ್ಕಂಥ ಭಗವಂತನ ವ್ಯಾಪಾರವನ್ನ ನೆನೆಸಿ ಅದು ಹೇಳ್ತಾರೆ ನೆನೆಸಿ ಹೇಗೆ ನಾನಾ ಬಗೆಯಿಂದ ಆ ಇಂದ್ರಿಯಗಳ ವ್ಯಾಪಾರದಲ್ಲಿ ದೇವನ್ನ ನೆನೆಯಬೇಕು ಸ್ವಾಮಿ ಕೇಳ್ತಾ ಇರಬೇಕಂತೆ ಸ್ವಾಮಿ ಒಂದೇ ಕಡೆ ಕೂತು ನಿನ್ನ ನೆನಲಿಕ್ಕಾಗ್ತಾ ಇಲ್ಲಪ್ಪ ಸಕಲ ಇಂದ್ರಿಯಗಳ ವ್ಯಾಪಾರದಲ್ಲಿ ನಿನ್ನ ರೂಪಗಳು ಬರ್ತಾ ಇವೆ ಅದರ ನೆನಪು ಕೊಡೋ ಅಂತ ಇದೇ ಮೈನ್ ಪರ್ಪಸ್ ಎಂಬುದು ನನ್ನ ತಲೆಯಲ್ಲಿ ಸದಾ ನಿಂತಿರಲಿ ಹರಿಯೇ ಇದೇ ಹಾರಿ ಹೋಗ್ತಾ ಇದೆ ನೀನೇ ಕೊಡಿಸಬೇಕು ದೇವರು ಒಂದು ವೇಳೆ ಮನಸ್ಸಲ್ಲಿ ನಿಂತು ಏ ಇದೇ ಮೈನ್ ಪರ್ಪಸ್ ಇದೇ ಮಾಡಬೇಕು ಅಂತ ಮನಸ್ಸಿಗೆ ಕೊಟ್ಟು ಬಿಟ್ರೆ ಅದೇ ಮಾಡ್ತೀವಲ್ಲ ಮತ್ತೆ ದೇವರು ನಂದು ನೀ ಕೊಡ್ತಾ ಇಲ್ಲ ನಾ ಕೊಡ್ತಾ ನಿನ್ನ ಕರ್ಮ ಕೂತಿದೆ ಕೇಳ್ಕೋ ಕೊಡ್ತೀನಿ ಆ ಕೇಳೋದ್ರಿಂದ ಕರ್ಮ ಹೋಗುತ್ತೆ ಅದನ್ನೇ ಹೇಳ್ತಾ ಇದ್ದಾರೆ ಗಾತುರ ಇಂದ್ರಿಯಂಗಳ ಕಾರ್ಯ ಆತುಮದೊಳು ನೆಲಸಿ ಭಗವಂತ ಸರಿಯಾಗಿ ಓದಿದರೆ ಚೇತನ ಅಂತರ್ಗತ ಭಗವದ್ರೂಪ ಆತುಮದೊಳು ನೆಲಸಿ ನಾನಾ ಬಗೆಯಿಂದ ಗಾತುರ ಇಂದ್ರಿಯಂಗಳ ಕಾರ್ಯ ಮಾಡಿಸುವುದು ನಾನಾ ಬಗೆಯಿಂದ ತಿಳಿದು ನಾನಾ ಬಗೆಯಿಂದ ನೆನೆಸಿ ಆ ವಾಕ್ಯ ಹೀಗೆ ಮಾಡಿ ಸರಿಯಾಗಿ ಬರುತ್ತೆ ಮತ್ತೇನು ಅಂದರೆ ಬಂದ ಕಾರ್ಯ ಇದು ಅದು ಬಿಟ್ಟು ಭೌತಿಕವ ನೆಚ್ಚದಿರು ಬಂದ ಕಾರ್ಯ ಮರೆತು ಈ ಸಂಪಾದನೆಗಾಗಿ ಕೊಡಬೇಡವು ಸಂಪಾದನೆ ಎಷ್ಟು ಬೇಕು ಬದುಕಲಿಕ್ಕೆ ಎಷ್ಟು ಬೇಕೋ ಅಷ್ಟು ಸಾಕು ನಿಮ್ಮೆಲ್ಲ ದೇವರಲ್ಲೇ ಇಡು ಇಲ್ಲಾಂಗಿದ್ರೆ ಕಾನ್ಸಂಟ್ರೇಷನೇ ಬರಲ್ಲ ದೇವರಲ್ಲಿ ಹೌದು ನೀವೇ ಹೇಳ್ಕೊಟ್ರಲ್ಲ ಏನಂತ ಆಯಾ ಕಾರ್ಯಗಳಲ್ಲಿ ದೇವರನ್ನು ನೋಡ್ತಾ ಚಿಂತನೆ ಮಾಡೋದೇ ಪ್ರಧಾನ ನಾ ದುಡ್ಡೇ ಸಂಪಾದನೆ ಮಾಡ್ತೀನಿ ಆ ಮಾಡೋ ಕಾಲಕ್ಕೆ ಆ ಕಾರ್ಯದಲ್ಲಿ ದೇವರ ಚಿಂತನೆ ಮಾಡ್ತೀನಿ ಮುಗಿತಲ್ಲ ಇಲ್ಲ
ಒಂದು ಕಡೆ ಕೂತು ಚಿಂತನೆ ಮಾಡಿದರೆ ಬರುವ ಸುಖ ಒಡತಾ ಇದ್ರೆ ಬರಲ್ಲ, ಅದು ಖಚಿತ. ಹಾಲೆ ಕೂತು ಕುಡದರೆ ಬರುವ ಸಂತೋಷ, ಓಡತಾ ಕುಡದರೆ ಬರುತ್ತಾ ಹಾಲು? ಮುಖದಲ್ಲಿ ಬೀಳ್ತಾ ಇರತ್ತೆ, ಎಲ್ಲ ಬೀಳ್ತಾ ಇರತ್ತೆ. ಲೋಟ ಹಾಲಿದ್ರೆ ಚಮಚ ಹೋಗುತ್ತೆ ಬಾಯಲ್ಲಿ, ಹೋಗ್ತಾನೆ. ಅಂದರೆ ಏಕತ್ರ ಕೂತು ಭಗವಂತನ ಚಿಂತನೆ ಮಾಡಿದಾಗ ಬರುವ ಆನಂದ ಬೇರೆ, ಎಲ್ಲಾ ಕಾರ್ಯಗಳಾಗುವಾಗ ಬರುವ ದೇವರದ್ದೇ ಚಿಂತನೆ ಇದ್ರೂ ಕೂಡ ಬರುವ ಆನಂದ ಬೇರೇನೇ ಅದು. ಅಂದರೆ ಇಲ್ಲಿ ಏನಾಗ್ತಾ ಇದೆ, ನಿನಗೆಷ್ಟೊತ್ತು ಏಕತ್ರ ಕೂಡ್ಲಿಕ್ಕಾಗುತ್ತೋ ಮ್ಯಾಕ್ಸಿಮಮ್ ಕಲೆಕ್ಟ್ ಮಾಡ್ಕೊಂಡ್ಬಿಡು, ಅಲ್ಲೇ ಏಕತ್ರ ಚಿಂತನೆ ಮಾಡು. ಇನ್ನ ಕಂಪಲ್ಸರಿ ಶರೀರ ಬದುಕಲಿಕ್ಕಾಗಿ ಮಿನಿಮಮ್ ಕೆಲಸ ಮಾಡಬೇಕಲ್ಲ, ಅದನ್ನ ವೇಸ್ಟ್ ಮಾಡಬೇಡ, ಅಲ್ಲೂ ದೇವರನ್ನ ಚಿಂತನೆ ಮಾಡು ಅಂತ ಹೇಳಲಿಕ್ಕೆ ಹೊರಟದ್ದಿದು. ಹಾಗಂತ ಅಲ್ಲೇ ಕೂತ್ಕೊಂಡ್ಬಿಡು ಧ್ಯಾನ ಮಾಡಬೇಡ ಅಂತ ಹೇಳಿಲ್ಲ. ಮ್ಯಾಕ್ಸಿಮಮ್ ಏಕತ್ರ ಕೂತು ಚಿಂತನೆ ಮಾಡಲಿಕ್ಕೆ, ಇವಾಗ ನನ್ನ ಲೈಫ್ ಇದೆಯಪ್ಪ, ಇದರಲ್ಲಿ ನಾನು ಬದುಕಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಆಕ್ಟಿವಿಟಿ ಇಟ್ಟುಕೊಂಡು ಮಿಕ್ಕದ್ದೆಲ್ಲ ಮ್ಯಾಕ್ಸಿಮಮ್ ಕಟ್ ಮಾಡಿ ಆ ದೇವರ ಚಿಂತನೆಗೆ ಇಟ್ಟರೆ ಅದು ಬೇರೆ, ಲೈಫ್ ಸ್ಟ್ರಕ್ಚರ್ ಬೇರೆ. ಹಾಗಲ್ಲ, ನನಗೆ ದುಡ್ಡಿನ ಮೇಲೆ ಆಸೆ ಜಾಸ್ತಿ ಆಯಿತು, ಅವಾಗ ಏನಾಗುತ್ತೆ, ದೇವರನ್ನು ಚಿಂತನೆ ಮಾಡೋ ಕಾಲವೇ ಬಹಳ ಮೈನ್ಯೂಟ್ ಆಗಿಬಿಡುತ್ತೆ, ಮಿಕ್ಕದ್ದೆಲ್ಲ ಬ್ಯುಸಿ ಆಗಿರ್ತೇನೆ, ಮೇಲ್ನೋಟಕ್ಕೆ ನಾಟಕದ ಮಾತನಾಡಿತಾ ಇರುತ್ತೆ ನಾನು ಕರ್ಮಗಳಲ್ಲಿ ದೇವರ ನೋಡ್ತಾ ಇದ್ದೇನೆ ಎಂಬುದು. ಏನಿಲ್ಲ, ದೇವರ ನೋಡ್ತಾ ಇರ್ತೀವಿ ನಾವು, ಎಷ್ಟು ದುಡ್ಡು ಬಂತು, ಅವರೆಷ್ಟು ಕೊಟ್ರು, ಇವರೆಷ್ಟು ಕೊಟ್ರು, ಹಾಗಾಯ್ತಾ ಹೀಗಾಯ್ತಾ ಹೋಗ್ತಾ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಎಷ್ಟು ನಮಗೆ ಪ್ರಾಣ ಧಾರಣೆಗಾಗಿ ಬೇಕೋ ಅಷ್ಟು ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನ ಆಗಲಿ, ಆ ಪ್ರಯತ್ನ ಮಾಡಿದ ಟೈಮ್ ಏನಿದೆ, ಆ ಕೆಲಸ ಇದೆ, ಅದು ದೇವರ ಚಿಂತನೆ ಆಗಿಲ್ಲಲ್ಲ ಎಂಬ ದುಃಖ ಬೇಡ, ಅಲ್ಲಿ ದೇವರನ್ನ ಈ ತರ ಚಿಂತನೆ ಮಾಡಿಬಿಡು. ಇನ್ನ ಮ್ಯಾಕ್ಸಿಮಮ್ ಟೈಮ್ ಉಳಿಸ್ಕೊಳ್ತೀಯಲ್ಲ, ಏಕತ್ರ ಕೂತು ಮನಸ್ಸಿನಿಂದ ಭಗವಂತನ ಚಿಂತನೆ ಮಾಡು. ದೇಹ ಕದಲಿತ ಮನಸ್ಸು ಕದಲತ್ತೆ, ದೇಹ ಸ್ಥಿರವಾಗಿತ್ತ ಮನಸ್ಸು ಸ್ಥಿರವಾಗಿರುತ್ತೆ. ಅದಕ್ಕೆ ಧ್ಯಾನ ಮಾಡಬೇಕಂದ್ರೆ ಓಡತಾ ಧ್ಯಾನ ಮಾಡುವಂತ ಯಾರು ಹೇಳಿಲ್ಲ, ಏಕತ್ರ ಕೂತು ಹೇಳ್ತಾರೆ. ಸ್ಥಿರಾಸನದಲ್ಲಿ ಕೂತು ಬೆನ್ನು ಸರಿಯಾಗಿರ್ಬೇಕು, ಬಗ್ಗಿರಬಾರದು, ಆನೆ ಮಾನೆ ಆಡ್ತಾ ಇರ್ತಾರೆ ಕೆಲವರು, ಹಾಗೆ ಹೀಗ ಹಾಗೀಗ, ಅವೆಲ್ಲ ಯಾವುದೂ ಇಲ್ಲ, ಸ್ಟ್ರೈಟ್ ಆಗಿರ್ಬೇಕು. ಇಲ್ರಿ, ನಾ ಮನಸ್ಸು ದೇವರ ಇಡ್ತೀವಿ, ಎಲ್ಲಿ ಬೇಕಾದ್ರೆ ಹೋಗೋಣ ಅಂದ್ರೆ ಆಗಲ್ಲ ಅಂದ್ರು. ಶರೀರಕ್ಕೂ ಮನಸ್ಸಿಗೂ ಎಷ್ಟು ನಂಟಿದೆ ಅಷ್ಟು ನಂಟಿದೆ. ಆಫೀಸಿಂದ ಬಂದಿರ್ತಾರೆ, ತುಂಬಾ ಸುಸ್ತಾಗಿರ್ತಾರೆ, ಏನಿನ್ನ ಬಿದ್ದೋಗೋಷ್ಟು ಇರ್ತಾರೆ. ಅಂತ ಕಾಲಕ್ಕೆ ಮತ್ತೆ ಆಫೀಸಿಂದ ಫೋನ್ ಬಂದ್ರೆ ಪ್ರಾಣತ್ಯಾಗ ಮಾಡೋಕೆ ದುಃಖ ಆಗ್ತಾ ಇರ್ತಾರೆ, ಅಪ್ಪ ಇದು ಬಿಟ್ಟಿಲ್ಲಲ್ಲ. ಅದೇ ಮನೆಗೆ ಬಂದವರು ಒಂದು 10 ನಿಮಿಷ ಒಳ್ಳೆ ಶವರ್ ಬಾತ್ ತಗೊಂಡು ಎಲ್ಲ ಮಾಡಿಬಿಟ್ಟು ಒಂಚೂರು ಶರೀರಕ್ಕೆ ರಿಲೀಫ್ ಬಂತು, ಹಾಲು ಏನೋ ಬೇಕಾದ ತಗೊಂಡು ಹಾ ಕ್ಯಾಶುವಲ್ ಆಗಿ ಕೂತಾಗ ಒಂದು ಫೋನ್ ಬಂದ್ರೆ ಆ ಟೆನ್ಷನ್ ಇರಲ್ಲ ನೋಡಿ, ಹ್ಯಾಪಿಯಾಗಿ ರಿಸೀವ್ ಮಾಡ್ತೀವಿ ಎಸ್ ಸರ್ ಅಂತ ಹೇಳ್ತಾ ಇರ್ತಾರೆ. ಇವಾಗ ಅಲ್ಲ, ಅವ ಫೋನೇ ತೆಗಿಯಲ್ಲ, ಔಟ್ ಆಫ್ ರೀಚ್ ಅಂತ ಬರ್ತಾ ಇರ್ತಾರೆ. ಯಾಕೆ, ಬಾಡಿ ಔಟ್ ಆಫ್ ರೀಚ್ ಆದರೆ ಮೈಂಡು ಔಟ್ ಆಫ್ ರೀಚ್ ಆಗುತ್ತೆ. ಅದಕ್ಕೆ ಬಾಡಿಗೂ ಮೈಂಡ್ಗೂ ಬಹಳ ಕನೆಕ್ಷನ್ ಇದೆ, ಇಲ್ಲದಿದ್ದರೆ ತೀರ್ಥ ಸ್ನಾನ ಯಾಕೆ ಹೇಳ್ತಾರೆ, ತೀರ್ಥ ಸ್ನಾನ ಮಾಡಿದರೆ ಮನಸ್ಸು ಶುದ್ಧಿ ಆಗುತ್ತೆ. ಆಗ ಮನಸ್ಸಿಗೂ ತೀರ್ಥ ಸ್ನಾನ ಮಾಡಿಸಬೇಕು, ಅವಾಗ ಮನಸ್ಸು ಭಗವಂತನ ನಿಲ್ಲುತ್ತೆ. ಅದನ್ನೇ ಹೇಳ್ತಾ ಇದ್ದಾರೆ, ಭೌತಿಕವ ನೆಚ್ಚದಿರು ಕಾಯ ನಿಂದಿರದು. ಈ ಎಚ್ಚರ ಇರಲಿ ಅಪ್ಪ, ಎಷ್ಟು ದೊಡ್ಡ ಫ್ರೇಮ್ ಹಾಕ್ತೀಯೋ ಹಾಕು, ಸಾವು ಅಂತ ಮನೆ ತುಂಬಾ ಹಾಕೊಂಡ್ಬಿಡು ಅಂದ್ರು. ನೆನಪು ಬರ್ಬೇಕು, ಅದು ಹಾಕೊಂಡು ನೋಡ, ನಮ್ಮ ಮನೆ ಫೋಟೋ ಹಾಕೊಂಡಿರ್ತೀವಿ, ಒಂದು ಸಾವಿರ ನೋಡ್ತೀವ. ಕೇಳಿದೆ ನಾನು ಒಬ್ಬರನ್ನ, ಇಷ್ಟು ಫೋಟೋ ಹಾಕ್ತಿರಲ್ಲ, ಮನೆ ತುಂಬಾ ಫೋಟೋ ಎಲ್ಲಿ ನೋಡಿ, ದೊಡ್ಡ ದೊಡ್ಡ ಫೋಟೋ, ಅದಕ್ಕೆಲ್ಲ ಎಲ್ಲ ಇಲ್ಲ. ನಾನು ಕೇಳಿದೆ, ಇಷ್ಟೆಲ್ಲ ದೇವರ ಫೋಟೋ ಹಾಕ್ತಿರಲ್ಲ, ದಿನಾಗೂ ನೋಡ್ತೀರಾ? ಇಲ್ರಿ, ಮತ್ತ್ಯಾಕೆ ಹಾಕಿದ್ದು ಈ ದೇವರ ಫೋಟೋಗಳೆಲ್ಲ? ಬಂದವ್ರು ನೋಡ್ಲಿಕ್ಕೆ ಅಷ್ಟೇ ತಾನೆ, ಧೂಳಿಯೂ ಒರೆಸಲ್ಲ, ತಿಂಗಳಿಗೊಮ್ಮೆ ಒರೆಸಿದ್ರೆ ಜಾಸ್ತಿ. ಯಾಕೆ, ಆ ಫೋಟೋ ಹಾಕೋದರ ತಾತ್ಪರ್ಯ ಏನು? ನನಗೆ ಬೇಕಾದವನ ಮೂರ್ತಿ ಅದು, ಅದು ನೋಡಿದಾಗ ಅವ ನೆನಪಾಗಲಿ ಅಂತ, ಅದನ್ನೇ ನೋಡಲ್ಲ. ನಾನು ಹೇಳ್ತಾ ಇರ್ತೀನಿ, ಸಾವು ಒಂದು DTP ಮಾಡಿಸ್ಕೊಂಡು ಚೆನ್ನಾಗಿ ಹಾಕೊಳ್ಳ್ರಿ ಅಂತ, ಅದನ್ನೇ ನೋಡದಾಗಿದ್ರೆ ಹಾಕೊಂಡು ಏನು ಉಪಯೋಗ, ಮನೆ ತುಂಬಾ ಅದು ನೆನಪಿರಲಿ ಅಂತ ಹೇಳ್ತಾ ಇದ್ದಾರೆ. ಭೌತಿಕ ನೆಚ್ಚದಿರು ಕಾಯ ನಿಂದಿರದು, ಜೀಮೂತ ಛಾಯವೆನ್ನು ಇಹದ ಸೌಖ್ಯ. ಇಲ್ಲಿ ಹೇಳ್ತಾರೆ ಭಗವಂತ, ಈ ಲೌಕಿಕದಲ್ಲಿ ಕೊಡುವಂತಹ ಸೌಖ್ಯ ಭೀಕರವಾದ್ದು, ಅದಕ್ಕೆ ಹೇಳ್ತಾರೆ ಕುಪಿತ ಹಿ ಫಣಚ್ಛಾಯ, ಕಪ್ಪೆ ಪಾಪ ಬಿಸಿಲು ಕಾಲೆಲ್ಲ ಅದು ಯಾವಾಗೂ ನೀರಲ್ಲಿ ಬಿದ್ದಿರೋದು, ಹೊರಗೆ ಬಂತು ನೀರಿಲ್ಲ, ಬಿಸಿ ಮೇಲೆ ಬಿಸಿ ಕೆಳಗೆ ಬಿಸಿ ಸುಡ್ತಾ ಇದೆ, ಹರತಾ ಹೋಗ್ತಾ ಇದೆ, ನೆರಳು ಸಿಕ್ಕರೆ ಸಾಕು ನಿಲ್ಬೇಕು ಅಂತ ನಮಗೂ ಇರುತ್ತೆ ನೋಡಿ, ನೆರಳು ಸಿಕ್ಕರೆ ಸಾಕು ಅಂತ. ಅವಾಗ ಚೂರು ನೆರಳು ಕಾಣಿಸ್ತು, ಅಪ್ಪ ಅಂತ ಹಾರಿತು. ಸ್ವಲ್ಪ ಹೊತ್ತು ವಿಶ್ರಾಂತಿ ಆದ್ಮೇಲೆ ಚೂರು ಮೇಲಕ್ಕೆತ್ತಿ ನೋಡಿದರೆ ಸೆಟ್ಟಿ ನಿಂದಿರುವ ಹಾವದು. ಹಾಗೆ ಅಂದರೆ ನಮಗೆ ಈ ಸಂಸಾರದಲ್ಲಿ ಸ್ವಲ್ಪ ಸುಖ ಸಿಕ್ಕರೆ ಸಾಕು ಅಂದ್ರೆ ಅಪ್ಪಳಿಸಿ ಹಾಕುವಂತದ್ದಿರುತ್ತಯ್ಯ. ಅದಕ್ಕೆ ಹೇಳ್ತಾ ಇದ್ದಾರೆ, ಜೀಮೂತ ಛಾಯವೆನ್ನು ಇಹದ ಸೌಖ್ಯ ಮಾತು ಈ ಪರಿ ತಿಳಿದು ಮುದದಿಂದ ಪುಣ್ಯಕ್ಕೆ ಸಂಕೇತ ಮಾಡುವೆ. ಆ ನಿನಗೆ ಪುಣ್ಯ ಬೇಕಾ, ಈ ತರ ಯಾವುದು ಬೇಡ, ಚೆನ್ನಾಗಿರಬೇಕಾ, ನಿನಗೆ ಒಳ್ಳೇದನ್ನ ಹೇಳಿಕೊಡ್ತೇನೆ ಎಂದ್ರು. ಏನ್ ಹೇಳಿಕ್ ಹೋಗ್ತಾ ಇದ್ದಾರೆ ಅಂದ್ರೆ, ಈ ಸುಳಾದಿಯ ಹೆಸರು ಹಂಸ ಮಂತ್ರ ಸುಳಾದಿ. ಒಳಗೆ ಹಂಸ ಮಂತ್ರ ನೀವು ಮಾಡ್ಲಿಕ್ಕೆ ಹೋಗಬೇಡಿ, ಹೆಂಗಸರು ಹಂಸ ಮಂತ್ರ ಮಾಡ್ಲಿಕ್ಕೆ ಹೋಗಬೇಡಿ, ಗಂಡಸರು ಮಾತ್ರ ಮಾಡಿ, ಹೆಂಗಸರು ಹಂಸ ಮಂತ್ರದ ಅರ್ಥ ಚಿಂತನೆ ಮಾಡಿ. ಅದು ಸುಳಾದಿಯಲ್ಲಿ ಹೇಳ್ತಾ ಇದ್ದಾರೆ. ಅರ್ಥ ಚಿಂತನೆ ಮಾಡಿದ್ರೆ ಸಾಕಲ್ಲ, ಈಗ ನಾವು ಕಬ್ಬು ತಂದು ಅದನ್ನ ಅಗದು ಅಗದು ರಸ ಕುಡಿತಾ ಇದ್ದೀವಿ, ನೀವು ರಸ ಮಾತ್ರ ಲೋಟದಲ್ಲಿ ಹಾಕೊಂಡು ಕುಡಿತಾ ಇದ್ದೀವಿ. ಪರ್ಪಸ್ ಒಂದೇ ಅಲ್ಲ, ಒಂದೇ ನಮ್ಗೆ ಹಲ್ಲು ನೋವು ಜಾಸ್ತಿ ಆಯ್ತು, ಆದರೆ ಬೇರೆ ಇರುತ್ತೆ. ಆ ರಸ ಕುಡಿಯೋ ಟೇಸ್ಟ್ ಬೇರೆ, ಅಗದು ತಿಂದಾಗ ಬರೋ ಟೇಸ್ಟೇ ಬೇರೆ. ಹೌದಾ, ಹಲ್ಲಿದ್ದವರಿಗೆ ಅದೇ ದಾಸರು ಹೇಳುತ್ತಾರೆ, ಕಬ್ಬಿನ ರಸ ವಿದಂತನಿಗೆ ಅಬ್ಬಬಲ್ಲುದೆ, ಭಾಗ್ಯ ಯೌವನ ಮಬ್ಬಿನಲ್ಲಿ ಮೈ ಮರೆದ ಬಗೆ ಹರಿ ಸುಚರಿತ ಅಮೃತವು ಸಿಗುತ್ತಾ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಹಂಸಮಂತ್ರದ ಅರ್ಥ ನಾಳೆ ನೋಡೋಣ. ಶ್ರೀಕೃಷ್ಣ ಕಡಿಮೆ ಇರ್ತಾ ಇದೆ.